ಸತ್ಯಜ್ಞಾನಾಂತ ಸ್ವರೂಪನಾದ ಪರಂಜ್ಯೋತಿ, ಪರತತ್ವ, ಪರಂಬ್ರಹ್ಮ, ಪರಮಾತ್ಮ, ಪರವಾಸುದೇವನ ಪಾದಾರಿಂದಗಳಿಗೆ ಪ್ರಾಣ ಪ್ರಣಾಮಗಳನ್ನು ಮಾಡಿ ಭಗವದ್ಭಕ್ತರ ಈ ಸಮಾಜದಲ್ಲಿ ಶ್ರೀ ಭಗವಂತನ ಸಾನ್ನಿಧ್ಯದಲ್ಲಿ ಶ್ರೀಮದ್ ಭಾಗವತ ಕಥಾಸ್ವಾದನೆಯ ಪ್ರವಚನವನ್ನು ಮುಂದುವರಿಸುತ್ತಿದ್ದೇವೆ. ಶ್ರೀಕೃಷ್ಣಾಯ ನಮಃ. ನಾರಾಯಣ. ಈ ಹಿಂದೆ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಭಗವದ್ಭಕ್ತರು ಭಗವಂತನ ಬೇರೆ ಬೇರೆ ರೂಪಗಳನ್ನು ಚೆನ್ನಾಗಿ ಅನುಭವಿಸಿ ಅದನ್ನು ಹೇಗೆ ಹಾಡುತ್ತಾರೆ ಅನ್ನೋ ವಿಷಯಕ್ಕೆ ಉದಾಹರಣೆಯಾಗಿ ಭದ್ರೇಶ್ವರ ಹರಿವಂಶ ಇವುಗಳಲ್ಲಿ ಕಾಣಬರತಕ್ಕಂತಹ ಹರಿವರ್ಷ ಇವುಗಳಲ್ಲಿ ಕಾಣಬರತಕ್ಕಂತಹ ಭಗವದ್ ಗುಣಾನುಭವವನ್ನು ಅಂತೆ ಕಿಂಪುರುಷ ವರ್ಷದಲ್ಲಿ ಆಂಜನೇಯ ಸ್ವಾಮಿ ಮಾಡತಕ್ಕಂತಹ ಭಗವದ್ ಗುಣಾನುಭವವನ್ನು ಸ್ಮರಣೆ ಮಾಡಿಕೊಂಡು ಇದು ವಿಸ್ತಾರವಾಗಿದೆ. ನಾವು ಭರತ ವರ್ಷದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಭರತ ವರ್ಷಕ್ಕೆ ಅಧಿಪತಿ ಯಾರು, ಆ ಅಧಿಪತಿಯನ್ನು ಯಾರು ಹೇಗೆ ಗಾನ ಮಾಡುತ್ತಾರೆ ಎನ್ನುವುದನ್ನು ಸ್ವಲ್ಪ ಅನುಸಂಧಾನ ಮಾಡುತ್ತೇವೆ. ಭರತ ವರ್ಷಕ್ಕೆ ಅಧಿಪತಿ ನರನಾರಾಯಣ ಸ್ವರೂಪಿಯಾದ ಭಗವಂತ ಬದರಿಕಾಶ್ರಮದಲ್ಲಿ ನಿತ್ಯವಾಸನ ಮಾಡುತ್ತಾ ಜ್ಞಾನಿಶ್ರೇಷ್ಠರು, ಭಕ್ತಶ್ರೇಷ್ಠರು, ಗಾಯಕರಲ್ಲಿ ಶ್ರೇಷ್ಠರು, ಶ್ರೇಷ್ಠರಲ್ಲಿ ಶ್ರೇಷ್ಠರು ಆಗಿರುವ ನಾರದ ಮಹರ್ಷಿಗಳಿಂದ ಗಾನ ಮಾಡಲ್ಪಡ್ತಾ ಇದ್ದಾನೆ ನರನಾರಾಯಣ ರೂಪಿಯಾದ ಭಗವಂತ. ಓಂ ನಮೋ ಭಗವತೆ ಉಪಶಮಶೀಲಾಯ ಪರಮಹಂಸ ಪರಮಗುರುವೇ ಆತ್ಮಾರಾಮಾಧಿಪತಯೇ ನರನಾರಾಯಣಾಯ ನಮೋ ನಮಃ. ಹೇಳಿಪ್ಪ ಪ್ರಣವ ಹೊರಗಡೆ ಹೇಳ್ಕೊಳ್ತಕ್ಕದ್ದು ನಮೋ ಭಗವತೆ ಉಪಶಮಶೀಲಾಯ ಪರಮಹಂಸ ಪರಮಗುರವೇ ಆತ್ಮಾರಾಮ ಅಧಿಪತಯೇ ನಮೋ ನಮಃ ಎಂಬುದಾಗಿ ನಾರದರು ನರನಾರಾಯಣ ರೂಪಿಯಾದ ಭಗವಂತನನ್ನು ಕೊಂಡಾಡುತ್ತಾರೆ. ಮತ್ತು ಈ ಭಾರತ ದೇಶದಲ್ಲಿರುವ ಜನಗಳ ಒಂದು ಮಹಾಭಾಗ್ಯವನ್ನು ದೇವತೆಗಳು ಕೂಡ ಕೊಂಡಾಡ್ತಾ ಇದ್ದಾರೆ. ಎಂಥ ಧ್ವನಿ ಇರುವುದರು ಭಾರತ ದೇಶದಲ್ಲಿ ಜನ್ಮ ತಾಳಿದಾರಲ್ಲ ಎಂಬುದಾಗಿ ದೇವತೆಗಳು ಕೂಡ ಇದರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರಂತೆ. ಅಹೋ ಅಮೀಷಾಂ ಕಿ ಅಕಾರಿ ಶೋಭನಂ, ಈ ಜನರೆಲ್ಲರೂ ಕೂಡ ಏನು ಮಂಗಳ ಮಾಡಿದ್ರು, ಏನು ಪುಣ್ಯ ಮಾಡಿದ್ರು, ಈ ದೇಶದಲ್ಲಿ ಹುಟ್ಟಿದಾರಲ್ಲ, ಯಾವ ಭಾಗ್ಯವನ್ನು ನಾವು ಕೂಡ ಪಡೆಯೋ ಕಷ್ಟ ಸಾಧ್ಯವೋ ಅಂತ ಭಾಗ್ಯವನ್ನು ಪಡೆದಾರಲ್ಲ. ಇಲ್ಲಿ ಹುಟ್ಟಿದವರು ನಿತ್ಯ ಕರ್ಮಗಳನ್ನು ಮಾಡಿಕೊಂಡು, ಸಂಧ್ಯಾನಾದಿ ಕರ್ಮಗಳನ್ನು ಮಾಡಿಕೊಂಡು, ಉಳಿದ ಕರ್ಮಗಳನ್ನು ಭಾವದರ್ಪಿತವಾಗಿ ಮಾಡಿಕೊಂಡು ಸ್ವರ್ಗವನ್ನು ಮಾತ್ರವಲ್ಲದೆ ಸ್ವರ್ಗಕ್ಕೂ ಮೇಲಾಗಿರುವ ಪರಮಪದವನ್ನು ಕೂಡ ಹೊಂದಬಹುದು. ಯಾರೋ ಸ್ವರ್ಗಲೋಕದಲ್ಲಿ ವಾಸ ಮಾಡುತ್ತೆ ಬಹಳ ಪುಣ್ಯಗಳಿದ್ದಾರೆಯೋ ಅವರು ಸ್ವರ್ಗ ಸುಖವನ್ನು ಅನುಭವಿಸಿದ ಬಳಿಕ ತಮ್ಮ ಪುಣ್ಯಶೇಷದಿಂದ ಎಲ್ಲಿ ಹುಡುತಾರೆ ಅಂದರೆ ಭಾರತ ವರ್ಷದಲ್ಲಿ ಹುಡುತಾರೆ. ಇಲ್ಲಿ ಭಗವಂತನ ಬೈಬೈಯಾಗಿ ಸೇವೆ ಮಾಡಿ ಅವನ ಅನುಗ್ರಹದಿಂದ ಸ್ವರ್ಗವನ್ನು ಮೀಸೋ ಜಯ ಬಂದು ಸೇರ್ತಾರಲ್ಲ, ಎಂಥ ಪುಣ್ಯಾತ್ಮರು ಎಂಬುದಾಗಿ ಭಾರತ ವರ್ಷದಲ್ಲಿ ಹುಟ್ಟಿದವರನ್ನು ಕುರಿತು ದೇವತರು ಕೂಡ ಸಂತೋಷದಿಂದ ಅಭಿಮಾನದಿಂದ ಹೇಳುತ್ತಾರೆ ಅಂತ ಶ್ರೀಮದ್ ಭಾಗವತ ಕೊಂಡಾಡುತ್ತೆ. ವಿಷ್ಣು ಪುರಾಣದಲ್ಲಿಯೂ ಇದೇ ಮಾತನ್ನು ನಾವು ಕೇಳ್ತೇವೆ. ಅಂತಹ ಭಾರತವರ್ಷದ ಪ್ರಜೆಗಳು ನಾವು ಎನ್ನುವುದು ನಮ್ಮ ಅಭಿಮಾನದ ವಿಷಯ. ಆದ ಒಣಹೆಮ್ಮೆ ಆಗಕೂಡದು, ಇಷ್ಟು ಮಾತ್ರ ಜ್ಞಾಪಿಸುತ್ತೇವೆ. ಇನ್ನು ಭಗವಂತನ ಮತ್ತು ಭಗವದ್ಭಕ್ತರ ಕಥೆಗಳಲ್ಲಿ ಒಂದಾಗಿರತಕ್ಕಂತಹ ವೃತ್ರಾಸುರ ವಧೆಯನ್ನು ಕುರಿತು ಉಪಾಖ್ಯಾನ ಕೇಳ್ತೇವೆ. ವೃತ್ರಾಸುರ ಅಂತ ಹೆಸರು ಅವನಿಗೆ, ಪ್ರಸಿದ್ಧವಾದ ಹೆಸರು. ಇಂದ್ರ ಮತ್ತು ವೃತ್ರರ ಯುದ್ಧವು ಋಗ್ವೇದ ಮಂತ್ರಗಳಲ್ಲಿಯೂ ಕೂಡ ಕೊಂಡಾಡಲ್ಪಟ್ಟಿದೆ. ವೃತ್ರಾಸುರ ಅಂತ ಯಾವನು ನಾವು ಕರಿತೀವೋ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಚಿತ್ರಕೇತು ಎನ್ನುವ ಗಂಧರ್ವ ರಾಜ ಮಹಾರಾಜನಾಗಿದ್ದ. ಆ ಚಿತ್ರಕೇತುವಿಗೆ ಎಲ್ಲ ಸುಖಗಳು ಇದ್ದವು, ಆದರೆ ಪುತ್ರ ಸಂತಾನ ಇರಲಿಲ್ಲ. ಆತನ ಆಸ್ಥಾನಕ್ಕೆ ಒಮ್ಮೆ ಅಂಗಿರಿಸರು ನಾರದರು ಪಾದಗಳನ್ನು ಬೆಳೆಸಿದರು. ಅವರ ಪೂಜೆಯನ್ನು ಮಾಡಿದ ಬಳಿಕ ರಾಜನ್ ಎಲ್ಲ ಸೌಖ್ಯವಾಗಿದೆಯೇ ಅಂತ ಕೇಳಿ, ಎಲ್ಲ ಸೌಖ್ಯ ಉಂಟು, ಆದರೆ ಪುತ್ರ ಸಂತಾನ ಇಲ್ಲ, ಅದರಿಂದ ನನಗೆ ಉಳಿದ ಸೌಖ್ಯ ಹೇಳಿದವು ಕೂಡ ನನಗೆ ಸುಖವನ್ನು ಕೊಡ್ತಾ ಇಲ್ಲ ನನಗೆ. ಅವರು ಇದನ್ನು ಜಾಯಮಾನ ಏನೋದನ್ನು ನೋಡಿ, ಪುತ್ರನ ಸುಖವನ್ನು ಹೊಂದೋ ಯೋಗ ನಿನಗಿಲ್ಲಪ್ಪ, ಆದ್ದರಿಂದ ಪುತ್ರ ಪೌತ್ರ ಪತಿ ಪತ್ನಿ ಎಲ್ಲವೂ ಕೂಡ ನಾರಾಯಣನೇ ಸಂಕರ್ಷಣನೇ ಎಂದು ಜ್ಞಾಪಿಸಿಕೊಂಡು ದೇವರ ಧ್ಯಾನ ಮಾಡುವ ಒಳ್ಳೆಯದು ಅಂತ. ಆವಾಗ ಅವನು ಹಿಂದೆ ಆತ್ಮದೇವ ಹಠ ಮಾಡಿದ್ನಲ್ಲ, ಹಾಗೆ ಪುತ್ರ ಬೇಕೇ ಬೇಕು, ಇಲ್ಲದೇ ಇದ್ರೆ ನಿಮ್ಮ ಅನುಗ್ರಹವೇ ವ್ಯರ್ಥ ಅಂತ ಎಲ್ಲ ಮಾತನಾಡಿದಾಗ ಅವರು, ಸರಿ ನಾ ಹೇಳಿದ ಮಾತು ವ್ಯರ್ಥವಾಗೋದಿಲ್ಲ, ಪುತ್ರ ಬೇಕು ಅಂತ ಕೇಳಿದೆಯೇ ಅದು ಆಗುತ್ತೆ, ನಾವು ಹೇಳಿದ್ದು ಆಗುತ್ತೆ ಅಂದ್ಬಿಟ್ಟು, ಈ ಹಣ್ಣನ್ನು ನಿನ್ನ ಪಟ್ಟದ್ರಾಣಿಗೆ ತಿನ್ನಲಿ, ಅವಳಿಗೆ ಸಕಲ ರಾಜಗುಣಗಳಿಂದ ಲಕ್ಷಣಗಳಿಂದ ಕೂಡಿರುವ ಪುತ್ರನು ಹುಟ್ಟುತ್ತಾನೆಂಬುದ ಹೇಳಿ ಹಣ್ಣನ್ನು ಕೊಟ್ಟು ಹೋದರು. ಆ ಹಣ್ಣ ಪಟ್ಟದ್ರಾಣಿ ತಿಂದೊಡನೆಯೇ ಆಚೆ ಗರ್ಭದಲ್ಲಿ ಎಲ್ಲ ರಾಜಲಕ್ಷಣದಿಂದ ಒಪ್ಪುತ್ತಾ ಇರತಕ್ಕಂಥ ಮಗುವಿನ ಜನ್ಮವಾಯಿತು. ಎಲ್ಲರಿಗೂ ಸಂತೋಷವೋ ಸಂತೋಷ. ಆ ರಾಜನು ಪರಮೋತ್ಸವವನ್ನು ಆಚರಿಸಿದ. ಮಗುವಿನಲ್ಲಿ ಎಲ್ಲರಿಗೂ ಪ್ರೀತಿಯನ್ನು ಬಂದ, ವಿಶೇಷವಾಗಿ ಪ್ರಜೆಗಳಿಗೆ. ರಾಜನಿಗೆ ಆ ಮಗುವಿನಲ್ಲಿ ಹೇಗೆ ಪ್ರೀತಿಯೋ ಆ ಮಗುವಿನ ತಾಯಿಯಲ್ಲಿಯೂ ಕೂಡ ವಿಶೇಷವಾದ ಅಭಿಮಾನ ಪ್ರಾರಂಭವಾಯಿತು. ಆಗ ಉಳಿದ ರಾಣಿಯರಿಗೆ ಆಕೆ ವಿಷಯದಲ್ಲಿ ಅಸೂಯೆ, ಆ ಅಸೂಯೆ ಯಾವ ಕ್ರೌರ್ಯಕ್ಕೆ ಕಾರಣವಾಯಿತು ಅಂದರೆ, ಆ ಮಗು ನಿದ್ರೆ ಮಾಡ್ತಾ ಏಕಾಂತದಿರುವಾಗ ಆ ಮಗುವಿಗೆ ವಿಷವನ್ನಿತ್ತು ಕೊಂದು ಹಾಕಿಬಿಟ್ರು. ಮಹಾರಾಜನ ದುಃಖವನ್ನು, ರಾಣಿಯ ದುಃಖವನ್ನು, ಪ್ರಜೆಗಳ ದುಃಖವನ್ನು ಹೇಗೆ ಬಣ್ಣಿಸಲು ಸಾಧ್ಯವಾದೀತು? ಹೇಳಿದ್ರವರು, ಈ ಮಗು ನನಗೆ ಎಷ್ಟು ಸುಖಕ್ಕೆ ಕಾರಣವಾಗುತ್ತದೆಯೋ ಅಷ್ಟೇ ದುಃಖಕ್ಕೆ ಕಾರಣವಾಗುತ್ತೆ ಎಂಬುದಾಗಿ ಹೇಳಿದ್ರು. ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಶೋಕಸಾಗರದಲ್ಲಿ ರಾಜಧಾನಿಯ ಮುಳುಗಿಬಿಟ್ಟಿದೆ. ಅವ ಮತ್ತೆ ಅದೇ ಇಬ್ಬರು ಋಷಿಗಳೇ ಬಂದರು, ಋಷಿಗಳೇ ಹೀಗಾಗೋಯ್ತು, ನಾ ಮೊದಲೇ ತಿಳಿಸಿಲ್ಲೇನಪ್ಪ, ತಿಳಿಸಿದ್ರೆ ಏನಾಯ್ತು, ಸುಖ ಹೊರಟೋಯ್ತಲ್ಲ, ಆ ಸುಖದ ಅನುಭವಿದ್ರು ಅಂತಹ ಇತ್ತು, ಆ ಸುಖದ ಅನುಭವ ತೋರಿಸ್ಬಿಟ್ಟು ಇವ ಸುಖ ಕಿತ್ಕೊಂಡ್ಬಿಟ್ರಿ, ಇದಕ್ಕೆ ನೀವೇ ಕಾರಣರು, ಹಾಗೆ ಹೀಗೆ ಎಲ್ಲ ಹುಚ್ಚು ಹುಚ್ಚ ಹರಟ ಹೋಗಿ ಮಾಡ. ಅಪ್ಪ, ಈ ಮಗುವಿನಲ್ಲಿ ನಿಮ್ಗೆ ಎಷ್ಟು ವ್ಯಾಮೋಹ ಇದೆಯೋ ಅದ್ರಲ್ಲಿ ಹತ್ತು ಭಾಗವಾದ ಪ್ರೀತಿ ಈ ಮಗುವಿಂದ ಕರೆಬಿಡೋ ಜೀವಕ್ಕೆ ನಿಮ್ಮಲ್ಲಿ ಇದೆಯೇ ಅಂತ ಕೇಳಿದ್ರೆ, ಇದೇ ಹೇಳ್ತೀರಿ, ನಮ್ಮ ಮಗು ಅಲ್ವೇ, ಹಂಗಾದಂಗಾದ ಸಂಭವಿಸಿ, ಫ್ಲಶ್ ಆಫ್ ಮೈ ಫ್ಲಶ್ ಆ್ಯಂಡ್ ಬೋನ್ ಆಫ್ ಮೈ ಬೋನ್ ಅಂತ ಮಗುವಿಗೆಲ್ಲ ಹೇಳ್ತಿರಲ್ಲ ನೀವು ಅಂದರೆ. ಆಗ ಅವರು ತಾತ್ಕಾಲಿಕವಾಗಿ ಯೋಗಶಕ್ತಿಯಿಂದ ಆ ಮಗುಗೆ ಜೀವ ಬರುವಂತೆ ಮಾಡಿ, ಮಗು ಇಷ್ಟೆಲ್ಲ ಪ್ರೀತಿಯಿಂದ ನಿನ್ನ ಕರೀತಾ ಇದ್ದಾರೆ, ನೀನು ಎದುರು ನೋಡ್ತಾ ಇದ್ದಾರೆ, ನಿನಗೆ ಅವರ ಪ್ರೀತಿ ಇಲ್ವೇ, ಮತ್ತೆ ಬಂದು ಸೇರ್ಕೊ ಇದಕ್ಕೆ ಅಂತ ಹೇಳ. ಮಗು, ಏನು ಮಹರ್ಷಿಗಳೇ, ನಿಮಗೂ ಅಜ್ಞಾನ ಬಂತೆ, ಇಂಥ ಎಷ್ಟು ತಂದೆ ತಾಯಿಗಳು ನೋಡಿದ್ನೋ ನಾನು, ಅದಕ್ಕಿಂದೆ ಸಾವಿರಾರು ತಂದೆ ತಾಯಿಗಳು ನೋಡುವಾಗ ಎಷ್ಟು ತಂದೆ ತಾಯಿಗೋಸ್ಕರ ಒಳ್ಳಿ ನಾನು ಮುಂದೆ ನಾನು ಮುಂದೆ ಗದ್ದು ನೋಡ್ಕೊಂಡು ಹೋಗ್ತೀನಿ, ನಾನು ತಡಿಬೇಡಿ ಅಂತ ಎಲ್ಲರೂ ಗೊತ್ತಾಗುವಂತೆ ಮೂಗು ಭಾಷೆಯಲ್ಲಿ ಹೇಳ್ಬಿಡ್ತಾನೆ. ಆವಾಗ ಗೊತ್ತಾಯ್ತಾನಪ್ಪ ಜೀವದ ಗತಿ ಹೇಗೆ ಅನ್ನೋದು. ವ್ಯಾಮೋಹ ಅಂದ್ಬಿಟ್ಟು ಇದೇ ಪ್ರೀತಿಯನ್ನು ಸಂಕರ್ಷಣ ಎಂದು ಕರೆಯಲ್ಪಡೋ ಭಾಗವತನಲ್ಲಿಟ್ಟು ಧ್ಯಾನವನ್ನು ಆಚರಿಸು, ನಿನ್ನ ಒಳ್ಳೇದಾಗುತ್ತೆ ಅಂತ ಹೇಳಿ ಸಂಕರ್ಷಣ ಮಹಾಮಂತ್ರವನ್ನು ಉಪದೇಶ ಮಾಡಿದ್ರು. ಆ ಮಂತ್ರವನ್ನು ಸದಾ ಜಪ ಮಾಡ್ತಾ ಸಂಕಟ ಅನೋಗ್ಯ ಪಾತ್ರನಾಗಿ ಅದರಿಂದ ಒಂದು ವಿಮಾನವನ್ನು ಪಡೆದು ಸಂಕಟನ ಮೇಲೆ ಗಾನ ಮಾಡ್ತಾ ಬಹಳ ಸುಖವಾಗಿದ್ದ ಅವನು. ಚಿತ್ರಕೇತು ಹೆಸರು, ಗಂಧರ್ವರಾಜ ಆಗಬಿಟ್ಟಿದೆ ಯಾವಾಗ ಅವನು ಸಿದ್ಧಪುರುಷ. ಹೀಗೆ ಅವನು ವಿಮಾನದಲ್ಲಿ ಬರ್ತಾರೆ. ಒಮ್ಮೆ ಕಣ್ತೀರ ನೋಡಿದಾಗ ಅದು ಪಾರ್ವತಿ ಪರಮೇಶ್ವರು ಕಾಣಿಸಿದ್ರು ಅವನಿಗೆ. ಮಹಾದೇವ ಸದಾಶಿವನಿಗೆ ಅದೇ ಧ್ಯಾನ ಅಂತ ಒಂದು ಗಾದೆ ಉಂಟು. ಆತ್ಮಧ್ಯಾನ ಪರಾಯಣ ಆನಂದವಾಗಿ ಕುಳಿತಾನೆ. ಅವನ ತೊಡೆಯಲ್ಲಿ ಪಾರ್ವತಿ ದೇವಿಯು ಪತಿಯ ಆನಂದದಲ್ಲಿ ತಾನೂ ಪಾಲ್ಗೊಂಡು ಆನಂದವಾಗಿ ಕುಳಿತುಕೊಂಡಿದ್ದಾಳೆ. ಅದನ್ನು ನೋಡಿ ಅವರ ಕೈ ಮುಗಿದು ಅವರ ಅನುಗ್ರಹ ಪಾತ್ರ ಬದಲು ಇದನ್ನು ಮನಸ್ಸಿನಲ್ಲಿ ಆಸುರ ಭಾವ ಪ್ರವೇಶ ಮಾಡಿತು. ಮಾಡಿ ಏನಿದು ಲಜ್ಜೆ ಕೆಟ್ಟವರು ಪತಿಯನ್ನು ತೊಡಮೆ ಕೂರಿಸ್ಕೊಂಡು ಬಹಿರಂಗವಾಗಿ ಎಲ್ಲ ಓಡಾಡೋದೆ ಅಂತ ನೋಡುವೆ. ಶಿವ ಇದನ್ನು ಕೇಳಿದ್ವು ಕೂಡ ಮೂರ್ಖ ಪ್ರಾಣಿ ಅಂತ ಮೌನವಾಗಿದ್ದ. ಪಾರ್ವತಿ ತಳ್ಳಲಿಕ್ಕಾಗಲಿಲ್ಲ. ಜ್ಞಾನಿಶ್ರೇಷ್ಠನಾಗಿರುವ ಪರಮಹಂಸರಿಗೂ ಗುರುವಾಗಿರ್ತಕ್ಕಂತಹ ಸದಾ ರಾಮಧ್ಯಾನ ಪರಾಯಣನಾಗಿರುವ ಆನಂದಮಯನಾಗಿರುವ ಪುಣ್ಯ ಪಾಪಗಳನ್ನು ಮೀರಿರುವ ಲೋಕದ ಲಜ್ಜಾ ಭಯ ಶೋಕ ಮೋಹ ಮುಂತಾದ ಅಷ್ಟಪಾಶಗಳನ್ನು ಮೀರಿರುವ ಪಶುಪತಿಯಾದ ನನ್ನ ಪ್ರಭುವನ್ನು ಕುರಿತು ಈ ಕೆಟ್ಟ ಮಾತನ್ನು ಆಡಿದೆಯಲ್ಲ ನೀನು. ಈ ದುರ್ಬುದ್ಧಿ ಹಸುರು ತಾನೇ ಉಂಟಾಗೋದು. ಹಸುರು ನಾ ಹುಟ್ಟು ಎಂದು ಶಾಪನ್ನು ಸಂಕಲ್ಪ ಮಾಡಿದಳು. ತಕ್ಷಣ ಇವನಿಗೆ ತಾನು ಮಾಡಿದ ತಪ್ಪು ಗೊತ್ತಾಯಿತು. ಉಡನೆ ಆಚೆ ಕೈ ಮುಗಿದು ಅಮ್ಮ ಹಸುನ ಹುಡ್ತೀನಿ, ಹಸುನ ಹುಟ್ಟಿದ್ರು ಸಂಕಷ್ಟ ರೂಪಿಯಾದ ನಾರಾಯಣನಲ್ಲಿ ನನಗೆ ಭಕ್ತಿ ನಿಶ್ಚಲವಾಗಿರಬೇಕು, ಹೋಗಿ ಆಶೀರ್ವಾದ ಮಾಡಮ್ಮ ಅಂತ ಆಕೆ ಕೇಳಿಕೊಂಡ. ಪರ ಕರುಣಾಮಯ ಜಗನ್ಮಾತೆಯು ತಥಾಸ್ತು, ಮಹಾದೇವನು ತಥಾಸ್ತು ಅಂತ ಹೇಳಿದ. ಅವನೇ ಮುಂದೆ ಹಸುರನಾಗಿ ವೃತ್ರಾಸುರನಾಗಿ ಹುಟ್ಟುತ್ತಾನೆ. ಈ ವೃತ್ರಾಸುರನ ಹುಟ್ಟೋದಕ್ಕೆ ಉಪೋದ್ಘಾತವಾಗಿ ಒಂದು ಕಥೆ ಇದೆ. ಒಮ್ಮೆ ಇಂದ್ರ ತನ್ನ ಆಸ್ಥಾನದಲ್ಲಿ ಸರ್ವದೇವ ವೈಭವದಿಂದ ಮಂಡಿಸಿದ್ದಾನೆ. ದೇವತೆಗಳೂ ಕೂಡ ಆತನಿಗೆ ಗೌರವ ಸೂಚಿಸಿ ಆತನಿಗೆ ಉಪಹಾರಗಳನ್ನು ಸಮರ್ಪಿಸಿದ್ದಾರೆ. ಉಪಹಾರ ಜ್ಞಾಪಕ ಇರಲಿ, ಕನ್ನಡದಲ್ಲಿ ನಾವು ಒಂದು ಪದವನ್ನು ತಪ್ಪವಾಗಿ ಬಳಸ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಪ್ರಾತಃಕಾಲ ತಿಂಡಿ ತೀರ್ತಾ ಇದೆಯಲ್ಲ ಅದನ್ನು ಉಪಾಹಾರ ಅಂತ ಕರಿಬೇಕು. ಉಪಹಾರ ಅಲ್ಲ ಅದು, ಉಪಹಾರ ಅಂದರೆ ಕಾಣಿಕೆ. ರಾಜರ ಬಳಿ ಹೋದಾಗ ಉಪಹಾರವನ್ನು ತಗೊಳ್ಬೇಕು ಅಂದರೆ ಕಾಫಿ ಉಪ್ಪಿಟ್ಟು ತಗೊಂಡು ಹೋಗ್ತಾರೆ ಅಲ್ಲಿಗೆ. ಆಹಾರ ಅಲ್ಲ ಅದು, ಸಮೀಪದ್ದು ಉಪಾಹಾರ ಅದು. ರಾಜರ ಕಾಣಿಕೆ ಕೊಡತಕ್ಕದ್ದು ಅದು ಉಪಹಾರ. ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಉಪಹಾರ ಕೊಂಡ್ರಂಗಳೋ ತಿಳ್ತಾರೆ ನೋಡಿ. ಉಪಹಾರ ಅಂದರೆ ಕಾಣಿಕೆ. ದೇವತೆಗಳ ಅಧಿಪತಿಯಾಗಿರುವ ಇಂದ್ರನನ್ನು ಬಯ್ಯ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ವೈಭವದಿಂದ ಇಂದ್ರನು ಆಸ್ಥಾನವನ್ನು ಅಲಂಕರಿಸಿರುವಾಗ ದೇವಗುರುವಾಗಿ ಅಂಗಿರಸ ಸುಪುತ್ರರಾಗಿ ಬುದ್ಧಿಗೆ ಅಧಿಪತಿಯಾಗಿ ವಾಕ್ಯಗೆ ಅಧಿಪತಿಯಾಗಿರುವ ಬೃಹಸ್ಪತಿಯ ದಯ ಮಾಡಿದ್ರು. ಬಂದಾಗ ದೇವತೆಗಳು ಋಷಿಗಳು ಇದ್ದರು ಎಲ್ಲ ಎದ್ದಿತ್ಕೊಂಡ್ಬಿಟ್ರು. ದುರಹಂಕಾರದಿಂದ ಆತ್ಮಾತನಾಗಿದ್ದ ಈ ದೇವೇಂದ್ರ ಮಾತ್ರ ಹಾಗೆ ಕೂತ್ಕೊಂಡಿದ್ದಂತೆ. ಇಂಥದ್ದು ಎಂಥ ಅಪಚಾರ ಆಯಿತು, ಎಂಥ ತಪ್ಪಾಯಿತು ಎಂಬುದಾಗಿ ಸಪ್ತರ್ಷಿಗಳು ಕೂಡ ಅಂದುಕೊಂಡ್ರು. ಬೃಹಸ್ಪತಿ ಬಹಳ ಮಾನಿಷ್ಠ ಆದ್ದರಿಂದ ಏನು ಹೇಳಿದೆ ಹಾಗೆ ಹೊರಟೋಗ್ಬಿಟ್ರು. ಹೊರಟೋಗಿದ್ದಲ್ಲದೆ ಅದಿಶ್ರಾವಬಿಟ್ರು. ಹೊತ್ತಾದ ಬಳಿಕ ಇಂದ್ರನಿಗೆ ವಿವೇಕ ಮೂಡಿತು. ಆ ಎಂಥ ಅನ್ಯಾಯ ಮಾಡಿದ್ದಾನು, ಎಂಥ ಅಪಚಾರ ಆಯಿತು. ಬೃಹಸ್ಪತಿ ಅವ್ರು ಹೋಗಿ ಅವನು ಹೋಗಿ ಅವರು ಕಾಲಿ ಬಿದ್ದು ಕ್ಷಾಪ ಇಕ್ಕೋಣ ಅಂತ ಹೋದರೆ ಕಾಲಿ ಬೀಳೋದಕ್ಕೆ ಕಣಿಗೆ ಕಾಣೋಲ್ಲ ಅವರು. ಬೃಹಸ್ಪತಿಂ ವರ್ತಯಸೆ ಯತಸ್ತ್ವಂ ತೇನೈವ ದೇವ ತ್ರಿಶೇಶ್ವರಾಂ ಅಸ್ಪೃಷ್ಟ ರೋಳಾಯಿತ ಮಾಧಿರಾಜ್ಯಂ ಎಂದು ಶ್ರೀಮದ್ ಆಚಾರ್ಯರು ಸ್ವಾಮಿ ಹಯವದನ ಸ್ತೋತ್ರ ಮಾಡ್ತಾರೆ. ಅಂತ ಬೃಹಸ್ಪತಿಗೆ ಬುದ್ಧಿಯನ್ನು ಕೊಡ್ತಕ್ಕಂಥ ದೇವರು. ಅವರು ಕೊಟ್ಟ ಬುದ್ಧಿಯಿಂದ ದೇವತೆ ರಾಜ್ಯದಲ್ಲಿ ಉಲ್ಲೋಲ ಕಲ್ಲೋಲ ಆಗದೇ ಇದ್ದಂತೆ ಅದನ್ನು ಕಾಪಾಡ್ತಾ ಒಂದು ಸಮತೂಕದಲ್ಲಿ ಬ್ಯಾಲೆನ್ಸ್ ಇಟ್ಟಿರ್ತಾರೆ ಬೃಹಸ್ಪತಿಯವರು. ಬೃಹಸ್ಪತಿ ಇಲ್ಲ, ಅದೃಶ್ಯರಾಗ್ಬಿಟ್ಟಿದ್ದಾರೆ. ದೇವತೆಗಳಿಗೆ ಬಹಳ ಶುಭ ಸಮಾಚಾರ ಇದು, ಒಡೆಯ ದಂಡಯಾತ್ರೆಯನ್ನು ಮಾಡೋಣ, ರಾಜ್ಯವನ್ನು ಕಿತ್ತುಕೊಳ್ಳೋಣ ಅಂತ ಮಾತನಾಡಿಬಿಟ್ಟಿದ್ದಾರೆ. ಇಂದ್ರನಿಗೆ ತಳೆದಾರು ದುಃಖ ಗಾಬರಿ ಎಲ್ಲ ಹುಟ್ಟಾಗ್ಬಿಟ್ಟಿದೆ. ಯಾರನ್ನು ಕೇಳೋದು? ಬೃಹಸ್ಪತಿಯ ತಂದೆ ಅಂಗಿರಾಹ, ಅವ್ರಿಗೂ ತಂದೆ ಸ್ವಯಂ ಬ್ರಹ್ಮದೇವರು, ಅವ್ರ ಬಳಿ ಹೋಗಿ ಕಾಪಾಡಬೇಕು ಕಾಪಾಡಬೇಕು ಆಗೋಗ್ಬಿಟ್ಟಿದೆ ಅಂದರೆ ನೀವು ಮಾಡಿದ ತಪ್ಪು. ಬೃಹಸ್ಪತಿ ಪ್ರಸನ್ನರಾಗಬೇಕಾದ್ರೆ ಇನ್ನು ತುಂಬ ವರ್ಷಗಳು ಕಾಯಬೇಕಾಗತ್ತೆ. ನೀವು ಅಲ್ಲಿವರೆಗೂ ನಮ್ಮ ಗತಿ ಏನು? ಹಸುರು ಬಂದು ರಾಜ್ಯ ಕಿತ್ಕೊಂಡು ಹಾಳು ಮಾಡ್ತಾರಲ್ಲ. ನೋಡಿ, ನಾನು ಹೇಳ್ತೀನಿ, ವಿಶ್ವರೂಪ ಅಂತ ಒಬ್ಬ ಇದ ನಿಮ್ಮಲ್ಲಿ, ಅವನು ವೇದಾಂಗಗಳಲ್ಲಿಯೂ ಕೂಡ ನಿಷ್ಣಾತ ಆದವನು, ನಿಮಗೆ ಹತ್ತಿರ ಬಂಧು ಆಗಬೇಕವನು. ಅವನು ಪ್ರಾರ್ಥನೆ ಮಾಡ್ಕೊಳ್ಳಿ, ಬೃಹಸ್ಪತಿಯಲ್ಲಿ ಯಾವ್ಯಾವ ವಿದ್ಯೆಗಳುಂಟೋ ಅಲ್ವ ಅವನಲ್ಲಿಯೂ ಉಂಟೋ ಅವನನ್ನು ನಮಗೆ ನೀವು ಬೃಹಸ್ಪತಿಯಂತೆ ಇರಬೇಕು ಎಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನಾನು ಹೇಳಿದೆ ಅಂತ ಹೇಳಿ ಒಪ್ಕೊಳ್ತಾನೆ ಅವನು. ಆಗಲಿ, ಹೋ ಪ್ರಾರ್ಥನೆ ಮಾಡಿದ್ರು, ಒಪ್ಕೊಂಡ್ಬಿಟ್ಟ ಅವನು. ಮಾಡಿ ಇಂದ್ರನಿಗೆ ನಾರಾಯಣ ಕವಚ ಎನ್ನುವ ದಿವ್ಯ ಮಂತ್ರನ ಉಪದೇಶ ಮಾಡಿದ. ಇದನ್ನು ಧರಿಸ್ಕೊಂಡಿರೋ ಶತ್ರುವಿನ ಏನೂ ಮಾಡೋಕ್ಕಾಗೋಲ್ಲ ಅಂತ ಅವನು ಉಪದೇಶ ಮಾಡಿದ್ರು. ಅವನ ದೇವರಾಜ್ಯದ ಯೋಗಕ್ಷೇಮವನ್ನು ಪೂರ್ತಿ ನಿರ್ವಹಣೆ ಮಾಡ್ತಾ ಪ್ರಸನ್ನರಾಗಿದ್ದರು, ದೇವದಲ್ಲಿ ತುಂಬ ಸಂತೋಷ. ಆದರೆ ಆ ವಿಶ್ವರೂಪದಲ್ಲಿ ಒಂದು ದೌರ್ಬಲ್ಯಾಯಿತು. ಅವನು ದೇವತೆಗಳಿಗೂ ಬಂದು ಅಸುರರಿಗೂ ಬಂದು, ತಂದೆ ಕಡೆಯಿಂದ ದೇವತೆಗಳಿಗೆ ಬಂದು, ತಾಯಿ ಕಡೆಯಿಂದ ಅಸುರರು ಬಂದು, ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾ ಇದ್ದಾನೆ. ಹಾಗೆ ಅವರು ನಮ್ಮ ಬಂಧುಗಳಲ್ವೆ, ಯಾರು ಉಪಕಾರ ಅವ್ರಿಗೂ ಮಾಡಬೇಕು ಅಂತ ಒಳಗಡೆ ಇಷ್ಟ. ಆದರೆ ಅದನ್ನು ಗಟ್ಟಿಯಾಗಿ ಹೇಳೋದಕ್ಕೆ ದೇವತೆಗಳ ಹೆದರಿಕೆ, ಇದ್ರಿಂದ ಹೆದರಿಕೆ. ಅದಕ್ಕೋಸ್ಕರ ಗಟ್ಟಿಯಾಗಿ ವೇದ ಮಂತ್ರಗಳನ್ನು ಉಚ್ಚರಿಸಿ ಅದನ್ನು ದೇವತೆಗಳು ಕೊಡ್ತಾ ಇದ್ದಂತೆ. ಮನಸ್ಸಿನಲ್ಲಿಯೇ ಮಂತ್ರಗಳನ್ನು ಉಚ್ಚಾರ ಮಾಡಿಕೊಂಡು ಹುಟ್ಟಾಗಿ ಮಧ್ಯೆ ಹಸುರು ಕೊಡ್ತಾ ಇದ್ದಂತೆ. ಏನು ತಪ್ಪು? ಪಕ್ಷಪಾತ ಇಲ್ಲದೆ ಇವರು ಮಾಡ್ಬೋದಲ್ಲ, ನಿಂತಿಡ್ಬೋದು. ಆ ವಿವೇಕ ನೋಡ ತುಂಬ ಕಷ್ಟ, ರೋಗ ನಾಶವಾಗಲಿ ಅಂತ ವೈದ್ಯರು ಒಂದು ಔಷಧಿಯನ್ನು ಕೊಟ್ಟು, ಹಾಗೇನೇ ಬಾ ರೋಗ ಅವ್ನು ಏನು ತಪ್ಪು ಮಾಡಿದ ಪಾಪ, ಅದಕ್ಕೂ ಒಂದು ಸ್ಥಾನ ಪ್ರಕೃತಿ ಉಂಟೋ ಇಲ್ವೋ ಅಂತ, ಕಾಯಿಲೆ ಬರೋದಕ್ಕೆ ಒಂದು ದಿವಸ ಔಷಧಿ, ಕಾಯಿಲೆ ಹೋಗಕ್ಕೆ ಒಂದು ದಿವಸ ಔಷಧಿ, ಎರಡನ್ನೂ ಕೊಟ್ಟರೆ ನಿಷ್ಪಕ್ಷತವಾದ ಆಗಿರ್ತಾರೆ. ಇಂದ್ರನಿಗೆ ಈ ಟ್ರಿಕ್ ಗೊತ್ತಾಗೋಯ್ತು, ತನ್ನ ಹಸಿದು ತೊಂದರೆ ಉಂಟಾಗುತ್ತೆ ಅಂತ ಕಂಡುಬಂದರೆ ಇಂದ್ರ ಧರ್ಮ ಅಧರ್ಮ ಯುಕ್ತ ಆಯ್ತು ಯೋಚನೆ ಮಾಡಿದೆ. ಕೈಗೊಳ್ತಾನೆ ಕಾಯಿನ, ಏನು ಮಾಡ್ದ ಅಂದರೆ ಆ ವಿಶ್ವರೂಪದ ಮೂರು ತಲೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಹಾಕದ. ಇವಾಗ ಪುರೋಹಿತರಿಲ್ಲ ಅನ್ನೋ ಜೊತೆಗೆ ಬ್ರಹ್ಮತ್ಯ ಪಾಪ ಬಂತು, ಎರಡು ಸೇರ್ಕೊಳ್ತು. ಆದರೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಆ ಪಾಪವನ್ನು ಬ್ರಹ್ಮತ್ಯ ಪಾತಕವನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ಮಂದಿಯನ್ನು ನಿಮ್ಗೆ ವರ ಕೊಡ್ತೀನಿ ನಾನು, ದಯವಿಟ್ಟು ಲೋಕಲ್ಯಾಣಕ್ಕೋಸ್ಕರ ಸ್ವೀಕಾರ ಎಂಬುದಾಗಿ ನಾಲ್ಕು ಜನ ಗಂಜಿ ಕೊಡ್ತಾನೆ. ಅದನ್ನು ಪಡೆದವರಲ್ಲಿ ವೃಕ್ಷಗಳು, ನದಿಗಳು, ಭೂಮಿ ಮತ್ತು ಸ್ತ್ರೀಯರು ನಾಲ್ಕು ಜನಕ್ಕೂ ಕೂಡ ತನ್ನ ದೋಷವನ್ನು ನಾಲ್ಕು ಭಾಗ ಮಾಡಿ ಹಂಚಿಕೊಟ್ಟು, ಅದಕ್ಕೆ ಪ್ರತಿಯಾಗಿ ಅವರಿಗೆ ಅದು ನಾಲ್ಕು ವರಗಳನ್ನ ಕೊಟ್ಟು ತನ್ನ ಕಾರ್ಯ ಸಾಧಿಸಿಕೊಂಡ. ಆ ದೋಷವೇ ವೃಕ್ಷಗಳಲ್ಲಿ ಮದ್ಯದ ರೂಪದಲ್ಲಿಯೋ, ನದಿಗಳಲ್ಲಿ ಮಳೆಗಾಲದಲ್ಲಿ ಬರುವ ನೊರೆಗಳ ರೂಪದಲ್ಲಿಯೋ, ಭೂಮಿಯಲ್ಲಿ ಚೌಳು ಭೂಮಿಯ ರೂಪದಲ್ಲೋ, ಯಾವ ಮೇಲೆ ಏನು ಬೆಳೆಯೋದಿಲ್ವೋ, ಯಾವ ಹೂವಿನ ಮುಟ್ಟದ ಸ್ನಾನ ಮಾಡಬೇಕಾಗಿದೆಯೋ ಅಂಥ ಜಾಗ, ಸ್ತ್ರೀಯರಲ್ಲಿ ಮಾಸಿಕ ರಜೋದೋಷವಾಗಿಯೂ ಕಾಣಿಸಿಕೊಳ್ಳುತ್ತದೆ. ಆ ದೋಷ ಇರುವಾಗ ಅದು ಸ್ಪರ್ಶ ಮಾಡಿದವನು ತಾನು ಆ ದೋಷಕ್ಕೆ ಭಾಜನಾಗುತ್ತಾನೆ. ಅದನ್ನು ಆ ದೋಷ ಇರುವ ಸಮಯದಲ್ಲಿ ಅವರ ಸಂಬಂಧವನ್ನು, ಅವರ ಸಂಸರ್ಗವನ್ನು, ಅವರ ಸಾಮೀಪ್ಯವನ್ನು ಹೊಂದಿರಬಾರದು ಎಂಬುದು ಋಷಿಗಳ ಅನುಶಾಸನ. ಈ ಋಷಿಗಳ ಅನುಶಾಸನ ವಿವೇಕದಿಂದ ಬಂದದ್ದು. ಈ ಋಷಿಗಳ ಅನುಶಾಸನ ಜ್ಞಾನವಿಜ್ಞಾನ ತೃಪ್ತಾತ್ರದಿಂದ ಬಂದಿರತಕ್ಕದ್ದು. ಆ ಸಂಸರ್ಗವನ್ನು ಅಷ್ಟು ನಿಮಿಷ ಕಾಲ ಬಿಟ್ಟಿದ್ದರೆ ಇವರಿಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು. ಈ ತತ್ವ ನರಿಯದೆ ಅವರನ್ನು ಹತ್ತಲ್ಲಿ ಇಟ್ಕೊಳ್ಳೋದು, ಅವರು ಮುಟ್ಟಿದ್ದನ್ನು ತಾನು ಸ್ವೀಕಾರ ಮಾಡತಕ್ಕದ್ದು ಇತ್ಯಾದಿ ಮಾಡತಕ್ಕವನು ಪಾಪಕ್ಕೆ ಭಾಗಿಯಾಗುತ್ತಾನೆ. ಆ ಪಾಪ ಇವನು ಗೊತ್ತಾಗದೆ ಒಳಗೊಳಗೆಯೇ ಸ್ಲೋ ಪಾಯ್ಸನಂತೆ ಕೆಲಸ ಮಾಡುತ್ತೆ. ಇದನ್ನರಿತು ಆ ದಿವಸದಲ್ಲಿ ಸ್ತ್ರೀಯರಿಗೆ 4 ದಿವಸ ಪೂರ್ತಿ ರೆಸ್ಟ್ ಕೊಡಬೇಕು. ಆ ವಿಶ್ರಾಂತಿಯನ್ನು ಪಡೆದು ಪಾಪವನ್ನು ಕಣ್ಕೊಂಡ ನಂತರದಲ್ಲಿ ಮಹಾಪುಣ್ಯಾತ್ಮನಾಗಿ ಇವನ ಹವ್ಯಕವಿಯನ್ನು ಕೊಡಬೇಕು, ಅಧಿಕಾರಿಗಳಾಗುತ್ತಾರೆ ಎಂದು ಋಷಿಗಳ ಅನುಶಾಸನ. ಇದು ಗೊತ್ತಿಲ್ಲದೆ ವಿವೇಕವಿಲ್ಲದೆ ಇದ್ದವರು ಧರ್ಮದ ಸೋಗವನ್ನು ಹಾಕ್ಕೊಂಡು ಲೌಕಿಕ ಮತ್ತು ಆಧ್ಯಾತ್ಮಿಕ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿ ಏನೂ ಆಗೋಲ್ಲ ಮಾಡ್ರಿ, ಒಳ್ಳೆ ಕೊಟ್ಟರೆ ಏನೂ ಆಗುತ್ತೆ, ಏನೂ ಆಗೋಲ್ಲ, ನೀವು ತಿಳ್ಕೊಂಡ್ರೆ ನೀವು ಆಗೋಲ್ಲ, ಇನ್ಯಾವುದೋ ಒಂದು ಧರ್ಮ ಮಾರ್ಗಕ್ಕೆ ಒಳ್ಳೆ ತೊಂದರೆ ಮಾಡುತ್ತೆ, ಭೌತಿಕವಾಗಿಯೂ ತೊಂದರೆ ಮಾಡುತ್ತೆ ಎನ್ನುವುದನ್ನು ವಿಜ್ಞಾನಿಗಳು ಪ್ರಯೋಗ ಮಾಡಿ ತೋರಿಸಿದ್ದನ್ನು ನಾವು ನೋಡಿದ್ದೇವೆ. ಆದರೆ ನಮ್ಮ ಸ್ವಲ್ಪ ಸಂಶಯದ ವಿಷಯದಲ್ಲಿ ಇವರು ನಮಗೇನು ಆಗಿಲ್ಲ ಅಂತ ಇರ್ಬೋದು, ಆದರೆ ಒಳ್ಳೆಯ ಜಾತಿಯ ಜಿಂಕೆಗಳನ್ನು ಅವರು ಮುಟ್ಟಿದ್ರೆ ಆ ಜಿಂಕೆ ಸತ್ತು ಹೋಗುತ್ತೆ. ತುಳಸಿ ಮುಂತಾದ ಗಿಡಗಳನ್ನು ಅವರು ಮುಟ್ಟಿದ್ರೆ ಅದರ ಪಾಪವನ್ನು ಪಡೆದುಕೋಸ ಅದು ಶುಷ್ಕವಾಗಿ ಮಲಿನವಾಗಿ ಸರ್ ಮಾಡೋಕೆ ದಿವಸ ತಗೊಳ್ಳುತ್ತದೆ. ಈತ ಯಾವುದು ಶುದ್ಧವಾಗಿದೆಯೋ ಅದೊಂದು ಫೀಲ್ ಮಾಡುತ್ತೆ. ಯಾರು ಔಷಧಿ ತುಂಬಿಕೊಂಡಿದ್ದಾರೋ ಇವರು ತತ್ಕಾಲ ಫೀಲ್ ಮಾಡಿದವರು ಕೂಡ ಮುಂದೆ ತೊಂದರೆ ಸ್ಲೋಪ್ ಆದಂತೆ ಕೆಲಸ ಮಾಡುತ್ತಪ್ಪ. ದಯವಿಟ್ಟು ವಿವೇಕವನ್ನು ಪಾಲನೆ ಮಾಡಿ, ಹೆಂಗಸರು ಈ ವಿಷಯದಲ್ಲಿ ಸಾಂಕಾಯಿ ಆಗದೆ ಅಂತ ಎಲ್ಲರೂ ನೋಡಿಕೊಳ್ಳಿ. ಅದನ್ನು ಹೆಂಗಸ್ರಿಗೂ ಒಳ್ಳೆಯದು, ಗಂಡಸ್ರಿಗೂ ಒಳ್ಳೆಯದು, ಇಡೀ ಸಮಾಜಕ್ಕೆ ಒಳ್ಳೆಯದು. ಇದು ಯಾಕೆ ಒತ್ತೆ ಹೇಳ್ತೀನಿ ಅಂದರೆ ದೊಡ್ಡ ದೊಡ್ಡ ಧರ್ಮದ ಸಮಾಜದಲ್ಲಿ ಏನೂ ಆಗೋಲ್ಲ, ಅವರು ಅಶುದ್ಧ ಅಂತ ತಿಳ್ಕೊಂಬಿಟ್ರೆ ಅಶುದ್ಧರು, ಇಲ್ಲದೇ ಶುದ್ಧರು ಅಂತ ಶುದ್ಧಿ ಅಶುದ್ಧಿ ಒಂದು ತಿಳುವಳಿಕೆ ಮೇಲೆ ನಿಂತಿದೆಯೇ ಅಥವಾ ಆಗೋದ ಮೇಲೆ ನಿಂತಿದೆಯೇ ಹೇಳಿ. ಆ 3 ದಿವಸ ವಿವೇಕವನ್ನು ಆಚರಿಸಿ ಆ ಸಮಯದಲ್ಲಿ ಯಾವುದನ್ನೂ ಮಾಡದೆ ರೆಸ್ಟನ್ನು ಪೂರ್ತಿ ವಿಶ್ರಾಂತಿ ತೆಗೆದುಕೊಂಡ್ರೆ ಇದಕ್ಕೆ 10ರಷ್ಟು ಶಕ್ತಿಯಿಂದ ಮುಂದಕ್ಕೆ ಧರ್ಮ ಕಾರ್ಯಗಳನ್ನು ಮಾಡಿ ಪವಿತ್ರದ ಒಂದು ಹೆಸರು ತೆಗೆದುಕೊಳ್ಳಿಕ್ಕೆ ಅವರು ಸಮರ್ಥರಾದ ತತ್ವಾಂಶವನ್ನು ಇದು ಸತ್ಯವಾದ್ದರಿಂದ ನಿರ್ಭಯನಾಗಿ ನಾನು ಘೋಷಣೆ ಮಾಡುತ್ತೆ. ಇರಲಿ, ಇವಾಗೇನೋ ಬಚಾವ್ ಆಗೋಗ್ಬಿಟ. ಆಮೇಲೆ ಅವರಪ್ಪ ವಿಶ್ವಕರ್ಮನ ತಂದೆ ತ್ವಷ್ಟಾ ಅಂತ ಹೇಳ್ತಾರೆ ಅವನಿಗೆ. ಅವನಿಗೆ ಮಿತಿಮೀರಿದ ಕೋಪ ಬಂದ್ಬಿಡ್ತು. ನನ್ನ ಪುತ್ರ, ವೇದಾಧ್ಯಯನ ಸಂಪನ್ನ ಗುರು, ಆಚಾರ್ಯ, ಪುರೋಹಿತ, ಅವನ ತಲೆ ಕತ್ತರಿಸ್ದಲ್ಲ, ಆ ಬಂದದ ಪಾಪವನ್ನು ಹೇಗೋ ಕಳ್ಕೊಂಡ್ಬಿಟ್ನಲ್ಲ, ಇವತ್ತ ಶಿಕ್ಷೆ ಮಾಡ್ತೀನಿ ಅಂತ ಒಂದು ಯಜ್ಞವನ್ನು ಮಾಡದ. ಆ ಯಜ್ಞದಲ್ಲಿ ಉದ್ದೇಶ ಇಂದ್ರನಿಗೆ ಶತ್ರುವಾಗತಕ್ಕಂತಹ, ಇಂದ್ರನನ್ನು ಕೊಲ್ಲತಕ್ಕಂತಹ, ಅಂದರೆ ಇಂದ್ರನಿಗೆ ಶತ್ರು ಆಗತಕ್ಕಂತಹ ಪುತ್ರನೇ ಎದ್ದು ಬಾ ಎನ್ನುವ ಅರ್ಥದ ಮಂತ್ರದಿಂದ ಹೋಮವನ್ನು ಆಚರಿಸಬೇಕು ಅವನು. ಅದಕ್ಕೆ ಮಂತ್ರನ ಹೇಗೆ ಹೇಳಬೇಕು, ಸ್ವಾಹೇಂದ್ರ ಶತ್ರುರ್ವರ್ಧಸ್ವ. ಸ್ವಾಹ ಇಂದ್ರ ಶತ್ರುವೇ ವೃತ್ತಿ ಹೊಂದು, ಇಂದ್ರಸ್ಯ ಶತ್ರು ಇಂದ್ರ ಶತ್ರು, ಇಂದ್ರ ಶತ್ರುವೇ ವೃದ್ಧಿ ಹೊಂದಿ ಬಾ ಅಂತ ಆ ಭಾವದಿಂದ ಆ ಶ್ರುತಿಯಲ್ಲಿ ಆ ಸ್ವರದಲ್ಲಿ ಅದನ್ನು ಹೋಮ ಮಾಡಬೇಕಾಗಿತ್ತು. ಆದರೆ ಅವಿವೇಕದಿಂದ ಆ ಸೇಡು ತಿಳಿಸ್ಕೊಳ್ಳುವ ಮಾನವನೇ ವಿಶೇಷವಾಗಿ ಕೆಲಸ ಮಾಡಿದ್ರಿಂದ ಮಂತ್ರ ಸ್ವರದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಸ್ವಾಹೇಂದ್ರ ಶತ್ರು ವರ್ಧಸ್ವ ಎಂದು ಅಪಸ್ಫುರ ನುಡಿದ ಪರಿಣಾಮವಾಗಿ ಅದು ಇಂದ್ರಸ್ಯ ಶತ್ರು ಇಂದ್ರಶತ್ರು ಎಂದು ತತ್ಪುರುಷವಾಗುವುದರ ಬದಲು ಇಂದ್ರ ಶತ್ರು ಯಸ್ಯ ಸಹ, ಇಂದ್ರನೇ ಯಾವನ ಶತ್ರುವಾಗಿದ್ದಾನೆಯೋ ಅವನವನ ಅರ್ಥವನ್ನು ಕೊಟ್ಟು ಇಂದ್ರನನ್ನು ಕೊಲ್ಲಲ್ಪಡತಕ್ಕಂಥ ವೃತ್ರಾಸುರನೇ ಆತನ ಪುತ್ರನಾಗಿ ಹುಟ್ಟಿದನು. ಆಗಬೇಕಾದ ತತ್ಪುರುಷ ಆದದ್ದು ಬಹುರಿ. ಅದೇ ಕೆಲವು ಪದಗಳು ಮಾತ್ರ ತತ್ಪುರುಷವಾದರೂ ಅಪಾಯ, ಬಹುರಿ ಆದರೂ ಅಪಾಯ. ಉಚ್ಚಾರಣೆ ಸರಿಯಾಗಿ ಗೊತ್ತಿಲ್ಲದೆ ಈ ಪಾಠಶಾಲೆಯಲ್ಲಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಉಂಟು, ಬಂದು ಎಷ್ಟು ಮಂದಿ ವಿದ್ಯಾರ್ಥಿಗಳು ಉಂಟು, ವಿದ್ಯಾರ್ಥಿ ಬದಲು ವಿದ್ಯಾರ್ಥಿಗಳು ಉಂಟು ಅಂತ ಹೇಳ್ತಾರೆ ಪಾಪ. ವಿದ್ಯಾ ಗೊತ್ತಿದೆ, ಆರ್ತಿ ಅಂದ್ರೆ ಪೀಡೆ ಅಂತ. ವಿದ್ಯಾರ್ಥಿ ಅಂದ್ರೆ ವಿದ್ಯಾ ಆರ್ತಿ ಎಸ್ ಸಹ ಬೋರಿ ಮಾಡಿ, ವಿದ್ಯೆಯು ಯಾವನಿಗೆ ಪಿಡಿಯಾಗಿದೆಯೋ ಅಂತ ಮಹಾನುಭಾವನಿಗೆ ವಿದ್ಯಾರ್ಥಿ ಅಂತ ಹೆಸರು. ಬೋರಿ ಬೇಡ, ತತ್ಪುರುಷ ಮಾಡೋಣ ಅಂತ ಹೇಳಿದ್ರೆ ವಿದ್ಯಾಯಾಹ ಆರ್ತಿ, ವಿದ್ಯೆಗೆ ಯಾವನಿಗೆ ಪಿಡಿ ಆಗಿದೆಯೋ ಅಂತ ಮಹಾರಾಯ ಅಂತ ಆಗುತ್ತೆ. ಅದು ತತ್ಪುರುಷ ಮಾಡೋದು ಕಷ್ಟ, ಬೋರಿ ಮಾಡಿದ್ರು ಕಷ್ಟ. ಎಚ್ಚರಿಕೆ, ವಿದ್ಯಾರ್ಥಿ ನಾವು ಮಹಾಪ್ರಾಣ ಉಚ್ಚರಿಸಬೇಕು ಅಂತ. ಈ ಅಲ್ಪಪ್ರಾಣ ಮಹಾಪ್ರಾಣ ಅನ್ನೋ ಉಚ್ಚಾರಣೆ ಹೊರಟೋಗ್ಬಿಟ್ಟು ಆ ಪಾಠಕ್ಕೆ ಹೊರಟು ಬಹಳ ಅಪಾಯ ಒಬ್ಬಟ್ಟೆ ಸಾಹಿತ್ಯಕ್ಕೆ. ಡಿ ವಿ ಗುಂಡಪ್ಪನ ಹೇಳ್ತಾ ಇದ್ರು ಅಂದರೆ ಮಹಾಪ್ರಾಣ ಉಚ್ಚರಿಸೋ ಬರೋದ ಕೆಲವರಿಗೆ, ಅದಕ್ಕೆ ಅವರು ಮಹಾಪ್ರಾಣ ಆ ಕಡೆ ತಯಾರು ಹಾಕ್ಬೋಣ ಅಂತ. ಇದೊಂದು ದೊಡ್ಡ ಚಳವಳಿ ಎದ್ದಿತ್ತು ಅವರಿದ್ದಾಗ. ಆವಾಗ ಅವರು ಒಂದೇ ಮಾತು ಹೇಳಿದ್ರು, ನಿಮಗೆ ಹೊಲ್ಲಿಲ್ಲ ಅಂತ ಯಾರೂ ಕೂಡ ಪುಳ್ಳಂಗಾಯ ಉಂಡೆ ಮಾಡಬಾರದು ಅಂತ ನಿಯಮ ಮಾಡಬೇಡಿ ಅಂತ ಹೇಳಿ. ಪುಳ್ಳಂಗಾಯಿ ಉಂಡೆ ತಿನ್ನಬೇಕಾದ್ರೆ ಹೊಲ್ಲು ಗಟ್ಟಿಯಾಗಿರಬೇಕು. ನಿಮ್ಮ ವಯಸ್ಸಾಗಿದೆ, ಹೊಲ್ ಬಿದ್ದೋಗಿದೆ, ಅದು ಯಾರೋ ಪುಳ್ಳಂಗಾಯಿ ಉಂಡೆ ಮಾಡಬೇಕು ಅಂತ ಹೇಳಿ ಕಿತ್ತ ಕೊಡಬೇಕು. ಇವರು ಪುಳ್ಳಂಗಾಯಿ ಉಂಡೆ ಮಾಡೋದನ್ನೇ ಕೆಲಸ ಮಾಡ್ತಾರೆ. ಕೂಡ ಇದೊಂದು ತರಹ ನಮಗಾದ ಒಂದು ಅನುಭವ. ವಿದ್ಯಾರ್ಥಿಗಳಿಗೆ ಈ ಗಣಪತಿ ಹಬ್ಬ ಬಂದಾಗ ಉಪಾಧ್ಯಾಯ ವೃತ್ತಿಯಲ್ಲಿ ಪೂರ್ವಾಶ್ರಮ ನಾವಿದ್ದಾಗ ಅವರಿಗೆ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂಫಲ ಸಾರಭಕೃತಂ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೆ. ಹುಡುಗರು ಸರಿಯಾಗಿ ಹೇಳೋರು ಪಾಪ, ಅದು ಯಾನೋ ಹುಡುಗ ಪಾಪ, ಅವನ ಬಾಯಲ್ಲಿ ಭೂತಗಣ ಅಲ್ಲ ಭೂತಗಣ ಅಂತ ಹೇಳೋನು ಅಲ್ಲ ಕಾಣಿಯ ಭೂತಗಣ ಅಂತ ಪುನಃ ಪುನಃ ಹೇಳಿದ್ರು ಕೂಡ ಪುನಃ ಪುನಃ ತಪ್ಪನ್ನು ಹೇಳಿ ಹೇಳಿ ಅದನ್ನೇ ಗಟ್ಟಿ ಮಾಡ್ಕೊಳ್ಳೋನು. ಕೊನೆಗೆ ಇಲ್ಲಪ್ಪ ಇಷ್ಟು ಜನ ಸರಿಯಾಗಿ ಹೇಳ್ತೀರಲ್ಲೋ ಇದೊಬ್ಬ ನೀ ಮಾಡ್ತೀಯಲ್ಲೋ ಅಂದ್ರೆ, ಸಾರ್ ಇವಾಗ ಕರೆಕ್ಟಾಗಿ ಹೇಳ್ಬಿಡ್ತೇನೆ, ದೊಡ್ಡ ಬೂ ಹೇಳಬೇಕು ಚಿಕ್ಕ ಬೂ ಹೇಳಬೇಕು ಹೇಳಿ ಸಾರ್. ನನಗೆ ನನಗೆ ಪಾಠಕ್ರಮದಲ್ಲಿ ಈ ದೊಡ್ಡ ಬೂ ಚಿಕ್ಕ ಬೂ ನನಗೆ ಗೊತ್ತಾಗೋಲ್ಲ. ನನಗೆ ಅಲ್ಪ ಪ್ರಾಣ ಮಹಾಪ್ರಾಣ ಆಸ್ಪಿರೇಟ್ ಸೌಂಡ್ ಅನ್ಆಸ್ಪಿರೇಟ್ ಸೌಂಡ್ ಈ ಪಾಠ ನಮಗಾಗಿದೆ. ಈ ದೊಡ್ಡ ಬೂ ಅಂದ್ರೆ ಏನಿರ್ಬೋದು, ಯಾವ ಬೂನ್ ಬೇಕಾ ದೊಡ್ಡದ ಬರೀಬೋದು ಬೋರ್ಡ್ ಮೇಲೆ, ಯಾವ್ದು ಬೇಕಾ ಚಿಕ್ಕದ ಬರೀ, ದೊಡ್ಡದು ಚಿಕ್ಕದೇನಿಲ್ಲ ಅದರಲ್ಲಿ. ನಾನು ಯಾವುದೇ ಉಚ್ಚಾರಣೆಗೆ ಹೆಚ್ಚು ಪ್ರಾಣಶಕ್ತಿ ಬೇಕಾಗತ್ತೆಯೋ ಅದನ್ನು ದೊಡ್ಡ ಬೂನ್ ಕರಿತಾನೆ ಏನು ಅಂದ್ಬಿಟ್ಟು ದೊಡ್ಡ ಬೂ ಹೇಳಬೇಕಪ್ಪ. ಸಾರ್ ಇವಾಗ ಕರೆಕ್ಟ್ ಹೇಳಿದ್ ನೋಡಿ ಸಾರ್ ಅಂದ್ಬಿಟ್ಟು ಗಜಾನನ ದೊಡ್ಡ ಬೂ ತಗೋಣೋ ಅಂತ ಅಮಾರಾಮಿ ಮಾಡ್ಪಡ ಬರಲಿಲ್ಲಪ್ಪ. ಶಾಸ್ತ್ರಗಳಲ್ಲಿ ವೇದಾಂಗಗಳಲ್ಲಿ ಶಿಕ್ಷ ವ್ಯಾಕರಣ ಛಂದ ನಿರುತ್ತ ಜೋಡಿ ಎಲ್ಲವೂ ಇದೆ. ಉಚ್ಚಾರಣೆ ಹೇಗೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಶಾಸ್ತ್ರ ಉಂಟು, ಶಿಕ್ಷಾಶಾಸ್ತ್ರ ಉಂಟು. ಅದು ಉಚ್ಚಾರಣೆ ಹೇಳುತ್ತೆ, ಸ್ವರನ ಹೇಳುತ್ತೆ. ನಮ್ಮ ವಿದ್ವನ್ಮಯಗಳಾಗಿರ್ತಕ್ಕಂಥ ವ್ಯಾಕರಣನಾಥವನ್ನು ಕೇಳಿ ಹೇಗೆ ಸ್ವರ ಪರಿಣಾಮ ಉಂಟು ಮಾಡುತ್ತೆ, ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಯಾತಕ್ಕೆ ಮಾಡೋ ಏನು ಪರಿಣಾಮ ಉಂಟು ಅನ್ನೋದ್ರ ಬಗ್ಗೆ ಶಾಸ್ತ್ರವನ್ನು ಉದಾಹರಣವಾಗಿ ನಿರೂಪಿಸಬಲ್ರು ಅವರು. ಇರಲಿ, ಇಲ್ಲಿ ಮಹಾರಾಯ ಮಾಡಿದ್ದು ಅಲ್ಪಪ್ರಾಣ ಮಹಾಪ್ರಾಣ ಗೊತ್ತಿತ್ತು ಇವನಿಗೆ, ನಮ್ಮ ವಿದ್ಯಾರ್ಥಿ ಅಲ್ಲ ಇವನು. ಸರಿ, ಆದ ತಪ್ಪು ಮಾಡಿದ್ದು ಸ್ವರದಲ್ಲಿ, ಆ ತಪ್ಪು ಸ್ವರ ಗೊತ್ತಿರಲಿಲ್ಲ ಅವನಿಗೆ. ಯಾವುದೋ ಜ್ಞಾನ ಅಸೂಯೆ ಸೇಳ್ತಿರ್ಬೋದು. ಈ ದುರ್ಭಾವನೆ ತುಂಬಿಕೊಂಡಿರುವಾಗ ಆಡುವಾಗ ಸ್ವರ ವ್ಯತ್ಯಾಸ ಬರುತ್ತೆ. ಆದದ್ದಾಗೆ ಇದರಿಂದೇ ಕೊಲ್ಲಲ್ಪಡತಕ್ಕಂಥ ಒಬ್ಬ ಪುತ್ರ ಹುಡುಗ, ಅವನಿಗೆ ವೃತ್ರಾಸುರ ಅಂತ ಹೆಸರು. ಅಸುರ ದೇವರನ್ನು ಧ್ವಂಸ ಮಾಡಬೇಕು ಮನಸ್ಸು ತೊಡಿರೋನು ಮತ್ತು ವೃತ್ರ. ಆದರೆ ಅಮೃತಂ ವಿಷ ಸಂಸ್ಪೃಷ್ಟಂ ತಯಾ ಭಾಷದ ವಾನರ ಭಾಷದ ಎಂಬಂತೆ ಈ ಆಸುರದ ದೇಹ ಪ್ರಕೃತಿ ಇದ್ದಂತೆಯೇ ಪಾರ್ವತಿ ಅನುಗ್ರಹ ಅವನಿಗೆ, ಭಗವದ್ಭಕ್ತಿ ಮಾತ್ರ ತುಂಬಿದೆ ಅವನಿಗೆ. ಸಂಕರ್ಷಣ ರೂಪದ ನಾರಾಯಣನಲ್ಲಿ ನಿಷ್ಠೆ ಅದ್ಭುತವಾಗಿದೆ ಅವನಿಗೆ. ಜೊತೆಗೆ ಆಸುರಭಾವ ಇದನ್ನು ಬಡಿಬೇಕು ಒಂದಾಗಬೇಕು ದೇವತೆ ಇದು ಇದೆ. ಒಳಗಡೆಯಲ್ಲಿ ಭಗವದ್ಭಕ್ತಿಯೂ ಇದೆ. ಇದೊಂಥರ ವಿಚಿತ್ರ ಪ್ರಕೃತಿ ಅಮೃತಾಯ. ಈ ಹುಟ್ಟದೊಡನೆ ದೇವಲೋಕಲ್ಲ ಉಲ್ಲೋಲು ಕಲ್ಲೋಲ ಆಗೋಯಿತು. ಇವನು ಒಂದ್ಸಲ ಧ್ವನಿ ಮಾಡಿದ್ರೆ ಅದನ್ನು ಕೇಳಿ ಎಲ್ಲರೂ ನಡುಕ್ಬಿಡು, ಲೋಕ ಮಹಾ ಅಪಾಯನೂ ಆಗ್ತಾ ಇದೆ ಅಂತ ಇಂದನು ಗೊತ್ತಾಗೋಯ್ತು. ಆಗ ಅವನು ಏನು ಮಾಡೋದು, ಏನೋ ವಿಪತ್ತು ಬಂದಿದೆ, ಮತ್ತೆ ಪುನಃ ಬ್ರಹ್ಮದೇವರು ಏನು ಮಾಡಬೇಕು, ಏನೂ ಇಲ್ಲ, ಅಸುರ ಮಹಾಸುರ ಅವನು, ಅವನ ಹತಾಡಿದ್ರೋಕೆ ಆಗೋದಿಲ್ಲ ನಿಮ್ಮ ಕೈಯಲ್ಲಿ. ಉಪಾಯ ನಾರಾಯಣನ ಕೇಳಿ. ನಾರಾಯಣ ಅವನಿಗೆ ವರಬಲ ಇದೆ. ಸಂಕಷ್ಟ ಮಹಾಮಂತ್ರನಿಂದ ಅನೇಕ ಬಾರಿ ಜಪ ಮಾಡಿರ್ತಕ್ಕವನು, ನಾನೇ ಅನುಗ್ರಹ ಮಾಡೋಣ ಅವನಿಗೆ, ಅದು ನಾನೇ ಕೊಲ್ಲೋ ಚೆನ್ನಾಗಿರಲ್ಲ ಅವನನ್ನು. ಆ ಲೋಕಂಟಕ ಅವನು, ಅದಕ್ಕೋಸ್ಕರ ಒಂದು ದಾರಿ ಹೇಳ್ಕೊಡ್ತೇನೆ. ದಧೀಚಿ ಅಂತ ಅವನು ಮಹಾತ್ಮ ಇದ್ದಾನೆ, ತಪ್ಪನಿಷ್ಠ. ದೇವತೆಗಳವರು ಕೂಡ ಯಾವುದೋ ಕಾರ್ಯನಿಮಿತ್ತವಾಗಿ ತಮ್ಮ ಅಸ್ತ್ರಗಳೆಲ್ಲವನ್ನು ಕೂಡ ತಮ್ಮ ಶಕ್ತಿಗಳನ್ನೆಲ್ಲ ಕೂಡ ಅವನಿಟ್ಟು ನಾವು ಬರೋವರೆಗೂ ಇನ್ನು ರಕ್ಷಣೆ ಮಾಡ್ತಾ ಇರಬೇಕು, ಬಂದಮೇಲೆ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಬರಲೇ ಇಲ್ಲ. ಇವನಿಗೆ ಯಾವಾಗಲೂ ಕೂಡ ಅಸ್ತ್ರಗಳ ರಕ್ಷಣೆ ಮೇಲೆ ಕೆಲಸ ಮನಸ್ಸು. ಇನ್ನು ತಪ್ಪೊಂದಿಷ್ಟೇ ಮಾಡೋದು ಹೇಗೆ, ಕೊನ ಅಸ್ತ್ರಶಕ್ತಿಗಳೆಲ್ಲವನ್ನು ಕೂಡ ದ್ರವೀಕರಿಸಿ ತಾನು ಕುಡಿದು ಬಿಟ್ಟಂತೆ ತಪಸ್ಕೊಂಡು ದೇವತು ಮತ್ತೆ ಬರದೇ ಇಲ್ಲ. ಆ ಎಲ್ಲ ಅಸ್ತ್ರಗಳ ಶಕ್ತಿಯು ಒಂದಾಗಿರತಕ್ಕಂಥ ಶಕ್ತಿ ಆತನ ಬೆನ್ನು ಮೂಳೆಯಲ್ಲಿದೆ. ಅದನ್ನು ಉಪಯೋಗಿಸಿಕೊಂಡು ಒಂದು ಆಯುಧವನ್ನು ಮಾಡಿ, ಅದಕ್ಕೆ ವಜ್ರಾಯುಧ ಅಂತ ಹೆಸರು, ಅದನ್ನು ಪ್ರಯೋಗಿಸಿದ್ರೆ ವೃತ್ತನ ಸಂಹಾರ, ಇಲ್ಲದೆ ಏನು ಮಾಡಿದ್ರು ಕೂಡ ಒಂದು ಬಲಿ ಹಾಕಾಗು. ಚೆನ್ನಾಗಿದೆ ಉಪಾಯ, ಅದನ್ನು ಮೂಳೆಯನ್ನು ಬಲಿ ಕೊಡ್ಬಿಡು ಅಂತ. ಸತ್ತೋಮೆ ನನ್ನ ಕಣ್ಣು ತಗೊಳ್ಳಿ, ನನ್ನ ಕೈ ತಗೊಳ್ಳಿ ದಾನ ಮಾಡ್ಬೋದು. ಬದುಕಿರುವ ಮೂಳೆಯನ್ನು ದಾನ ಮಾಡ್ತಕ್ಕವರು ದದೀಚಿ ಅಂತ ಅವರು, ತುಂಬ ಕಷ್ಟ. ಆದರೆ ವಿಷ್ಣುವಿನ ಆಜ್ಞೆ ಇದೆ, ಹೇಳಿ ದೇವರಿಗೆಲ್ಲ ಒಳ್ಳೆಯದಾಗತ್ತೆ, ಲೋಕೆಲ್ಲ ಒಳ್ಳೆಯದಾಗತ್ತೆ ಅಂತ ಕೇಳಿದಾಗ ಆ ಮಹಾತ್ಮ, ಲೋಕಕ್ಕೆ ಒಳ್ಳೆಯದಾಗಿನೋ ಕಾರಣದಿಂದ ನಾ ಧ್ಯಾನದಲ್ಲಿ ಕೂತ್ಕೊಳ್ತೇನೆ, ನಾನು ಮೂಳೆ ತಗೊಳ್ಳಿ ಅಂತ ಬಿಟ್ಕೊಟ್ಬಿಟ್ಟು. ಮೊದಲು ಏನು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾನು ತೊಂದರೆ ಕೊಡೋದೆ ಅಂತಂದ್ರೂ ದೊಡ್ಡ ಧರ್ಮದ ರಕ್ಷಣೆಗೋಸ್ಕರವಾಗಿ ಸಣ್ಣ ಧರ್ಮದ ಬಲಿ ಕೊಡಬೇಕು ಅಂತ ಒಂದು ನಿಯಮ ಇದೆ. ನೀವು ದೇಹ ಕೊಟ್ಬಿಟ್ರೆ ಇವನ ಹೆಂಡತಿ ಗತಿಯೇನೋ, ಮಕ್ಕಳ ಗತಿಯೇನೋ, ಧರ್ಮಗತಿ, ಇವೆಲ್ಲ ವ್ಯತ್ಯಾಸ ಆಗಿದೆ. ದೇವತೆಗಳೆಲ್ಲ ಒಳ್ಳೆಯದಾಗತ್ತೆ ಮಾಡಿದ್ರೆ, ಆದರೆ ದೊಡ್ಡ ಧರ್ಮದ ರಕ್ಷಣೆಗೋಸ್ಕರವಾಗಿ ಸಣ್ಣ ಧರ್ಮವನ್ನು ಬಲಿ ಕೊಡಬೇಕಾಗಿ ಬರಬಹುದು ಅಂಥ ಕಾಲ ಅಂತ ಪತಿ ಮನೆಯಲ್ಲದೇ ಸಮಯನ ಇಟ್ಟುಕೊಂಡು ಆವಾಗ ತಂದೆ ಒಂದು ದೇವತೆ ಕೊಟ್ಬಿಟ್ಟ. ದೇವತೆಗಳು ಅವನಿಗೆ ಆಶೀರ್ವಾದ ಮಾಡಿ, ಮಹಾವಿಷ್ಣು ಆಜ್ಞೆ ಅಂತ ಆಗಿದೆ, ನನಗೆ ಭಗವದ್ಲೋಕ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಹೊರಟೋಗ್ಬಿಟ್ರವರು. ಅದನ್ನೇ ಆ ಶೈತ್ಯದಿಂದ ಕೂಡಿರ್ತಕ್ಕಂಥ ವಜ್ರಾಯುಧವನ್ನು ಇಟ್ಕೊಂಡು ಯುದ್ಧ, ಇಂದ್ರವೃತ್ರ ಇಂದ್ರವೃತ್ರ ಯುದ್ಧ, ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಯಜುರ್ವೇದರೂ ಬರುತ್ತೆ, ಇದರ ಕಥೆಗಳು ಪ್ರಕಾರ ಅಂದ್ರೆ ಬರುತ್ತೆ. ಕಥೆ ತತ್ವ ಇಂದ್ರ ವಜ್ರಾಯುಧದಿಂದ ವೃತ್ರನ್ನು ಸಂಹಾರ ಮಾಡಿದ್ದು, ಬಹಳ ಯುದ್ಧ, ಘನಘೋರ ಯುದ್ಧವಾಗುತ್ತೆ. ಕೊನೆಗೆ ಅಸುರನ್ನೆಲ್ಲ ಎತ್ತ ಕಡ್ತಾನೆ ಇವನು. ಇವನು ಇಂದ್ರನ ಪ್ರಯೋಗಿಸಿದ ಆಯುಧಗಳಲ್ಲೂ ಕೂಡ ಅವನ ಮೇಲೆ ಪುಷ್ಪದ ಮಾಲೆಯಂತೆ ಕೆಲಸ ಮಾಡುತ್ತೆ. ಕೊನೆಗೆ ಅವನೇನೆ ಎಲ್ಲ ಮಾಡೋದನ್ನು ಕೊಲ್ಲೋಕ್ಕಾಗೋಲ್ಲ, ವಜ್ರಾಯುಧ ಅನ್ನಿಲ್ಲಿದೆ, ನಾನು ಕೊಲ್ಲೋಕ್ಕೋಸ್ಕರ ಇದು ಭಗವಂತ ಇದನ್ನು ಕೊಡ್ತಾನೆ ಅನ್ನೋ ಉಪಯೋಗಿಸು. ನೋಡಿ ಇಂದ್ರ, ನಾನು ಹಸುನ ಹುಟ್ಟಿದ್ರೂ ನನ್ನ ಮನಸ್ಸು ಭಗವನ್ ಇಷ್ಟವಾಗಿದೆ, ನಾ ಪಾನುಪದ ಹೆಸರು ಕೊಡ್ತೇನೆ. ನೀ ದೇವತೆಯಾಗಿದ್ದು ಕೂಡ ಇಂದ್ರಿಯ ಭೋಗಗಳನ್ನು ಅನುಭವಿಸಿ ಪುನಶ್ಚ ಲೋಕಲ್ ಹುಟ್ಟಿದೆಯೇ, ನನ್ನ ಮರು ಹುಟ್ಟಿಲ್ಲ, ನಿನ್ನ ಮರು ಹುಟ್ಟಿದೆ, ನಿಂತ ನಾನೇ ಉತ್ತಮ. ಆದರೆ ಹಸುರು ಜಾತಿ ನಾನು ಆ ಕೆಲಸ ನೆರವಿಸ್ತೇನೆ, ನಿನ್ನ ಸರ್ವ ಶಕ್ತಿ ಉಪಯೋಗಿಸೋ, ನನ್ನ ಸರ್ವಶಕ್ತಿ ನಾವು ಉಪಯೋಗಿಸ್ತೇನೆ ಎಂಬುದಾಗಿ ಮಾಡಿ ಐರಾವತದ ಮೇಲೆ ಹೊತ್ತು ಇಂದ್ರ ಬಂದಾಗ ಒಂದ್ಸಲ ಅದನ್ನ ಅಪ್ಪಳಿಸಿದಾಗ ಐರಾವತ ತಳ್ಳಿಸ್ಬಿಟ್ಟು ಹಿಂದೆ ಕೂಡ ಹೋಯ್ತಂತೆ, ರಕ್ತಕಾರ ಕೂಡ ಹೋಯ್ತಂತೆ. ಆ ಇಂದ್ರ ತನ್ನ ಅಮೃತಮಯವಾದ ಹಸ್ತವನ್ನು ಅದಕ್ಕಿಟ್ಟು ಮತ್ತೆ ಜೀವ ಬರುವಂತೆ ಮಾಡಿ ಯುದ್ಧಕ್ಕೆ ಹೋದಾಗ ಬಾಯಿನ ತೆರೆದು ಆ ಬಾಯಲ್ಲಿ ಸಹೈರಾವತಾಯ ಇಂದ್ರಾಯ ಸ್ವಾಹ, ಐರಾವತ ಇಂದ್ರನ ಪೂರ್ತಿ ಕಬಳಿಸ್ಬಿಟ್ಟ, ದೇವತೆಗಳು ಅಲ್ಲಾಡೋ ಆಗಿಲ್ಲ. ಆಗ ಹೋಯ್ತು ಆಗ ಅವನಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಬುದ್ಧಿಶಕ್ತಿ ತಾತಕ್ಕೆ ಕೂಡಿ ಬಂತು. ಉಡನೆ ನಾರಾಯಣ ಕವಚವನ್ನು ತಿಳಿಸಿದ್ದ ವಿಶ್ವರೂಪದಿಂದ ಅವನು ಅನುಸಂಧಾನ ಮಾಡಿದ್ದರಿಂದ ಆ ವೃತ್ತದನ್ನು ಹೊರಟಿ ಒಡೆಯೇ ಸೇರಿಕೊಂಡು ಅದರ ಪ್ರಯೋಗದಿಂದ ಚಿನ್ನವಾಗ್ತಾ ಮಾತ್ರ ಕೇವಲ 1,000 ವರ್ಷದ ಅನಂತರದಲ್ಲಿ ವೃತ್ತಾಸುರನ ಕಂಠ ಹೋಯಿತು, ದೇವತೆ ಪರಮಸುರ ಹೋಯಿತು. ಇದು ಹಿಂದೆ ವೃತ್ತಾಸುರ ಕತೆ. ಕೊನೆಯ ಉಸಿರುಗಿಡುವಾಗ ಅವನು ನಾರಾಯಣ. ಇದು ವೃತ್ತನು ಪಾನುಪವನ್ನು ಸೇರಿಸಿಕೊಂಡಂತಹ ಕಥೆ. ಆ ದೋಷ ಪರಿಹಾರಾರ್ಥವಾಗಿ ಅವನು ಆ ಬ್ರಹ್ಮತ್ಯ ಉಪದ್ರವವನ್ನು ತಾಳಲಾರದೆ ಬಹಳ ತಳ್ಳೆಣಿಸಿ ಎಲ್ಲೋ ಒಳಗಡೆ ಸೇರಿಕೊಂಡಿದ್ದು ಯಾವುದೋ ಕಮಲ ನಾಳು ಒಳಗೆ ಇದ್ಕೊಂಡು ದೇವತೆಗಳಿಗೆ ಬಹಳ ಉಪದ್ರವವಾಗ್ತಾ ಇರೋದಾಗಿ ಕೊನೆಗೆ ಭಗವದ್ಗಳಿಂದ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡಿ ಮತ್ತೆ ಸ್ವಸ್ಥಾನಕ್ಕೆ ಅವನು ಬಂದ. ಬ್ರಹ್ಮಹತ್ಯಾಪಾದ ಪರಿಹಾರಾರ್ಥವಾಗಿಯೇ ಆತನು ಯಾವ ಪವಿತ್ರವಾದ ವೇದ ಮಂತ್ರಗಳನ್ನು ಪಠನ ಮಾಡಿದನೋ ಅದನ್ನೇ ಯ ಇಮಾ ವಿಶ್ವಾಭುವನ ನಿಜುಹ್ವದ ಶಿರೋತ ನಿಷಸಾದ ಪಿತಾನಹ ಎನ್ನುವ ಮಂತ್ರವನ್ನು ಉಚ್ಚರಿಸಿ ಇದನ್ನು ಶ್ರೀ ಸ್ವಾಮಿಗಳು ಹೈಗ್ರೀವ್ ಸುಪ್ರಭಾತ ಅಂತ ಕರೀತಾ ಇದ್ದರು. ಲೋಕೆಲ್ಲ ತಂದೆಯವನು ಸರ್ವವ್ಯಾಪಿ ಅದನ್ನೇ ಭಗವಂತ, ಇದು ನಮ್ಗೆ ಯಾತಕ್ಕೆ ಕಾಣಿಸ್ತಾ ಇಲ್ಲ ಅಂದರೆ ನಿಹಾರೇಣ ಪ್ರಾವೃತ ಜಲ್ಪ್ಯಾಚಾಶುತೃಪ ಉಕ್ತ ಶಾಸಶ್ಚರಂತಿ ಪರೋ ದಿವಾ ಪರ ಏನ. ನೀವೆಲ್ಲರೂ ಕೂಡ ಮಂಜಿನಿಂದ ಆವರಿಸಲ್ಪಟ್ಟಿದ್ದೀರಿ, ಅದಕ್ಕೋಸ್ಕರ ಜ್ಞಾನಸುರ ನಿಮಗೆ ಕಾಣಿಸ್ತಾ ಇಲ್ಲ. ನಿಹಾರೇಣ ಪ್ರಾವೃತ, ಆಮೇಲೆ ಮಾತು ತುಂಬ ಜಾಸ್ತಿ, ನಿಮಗೆ ಧ್ಯಾನ ಮಾಡೋಲ್ಲ, ತಪಸ್ ಮಾಡೋಲ್ಲ, ಸಾಧನೆ ಮಾಡೋಲ್ಲ, ಮಾತು ಮಾತ್ರ ಭಯಂಕರವಾಗಿ ಲೊಕ್ವೇಷಿಯಸ್ ಇನ್ಎಕ್ಸಾಸ್ಟಿಬಲ್ ಫಂಡ್ ಆಫ್ ಡಿಸ್ಕೋರ್ಸ್ ಇದು ತುಂಬ ಇದೆ, ಮಾತಲ್ಲಿ ಕಾಲ ಕಳೆದ್ಬಿಡ್ತೀವಿ ನೀವು. ಜಲ್ಪ್ಯಾಚಾಹ ಮತ್ತು ಆಶುತೃಪ ಸ್ವಲ್ಪದ್ರೆ ತುದಿ ಪಡ್ಕೊಳ್ತೀರಿ, ಅಯ್ಯೋ ಪರಮಾಂದ್ವಂತೆ ಜ್ಞಾನ ಅಂದ್ವಂತೆ ವೇಷ ದೇವ ದೇವಾರಾಮ ಅಂದ ಬೃಹಸ್ಪತಿ ಅಂದ ಪ್ರಜಾಪತಿ ಅಂದ ಬ್ರಹ್ಮಣ ಅಂದ ದೇಗೋ ಬ್ರಹ್ಮಣಾನಂದ ಅದೆಲ್ಲ ಬೇಡಪ್ಪ, ನಮಗಿರೋದು ಖಾನಾ ಪೀನಾ ಸೋನ. ಲೆಟ್ ಅಸ್ ಡ್ರಿಂಕ್ ಲೈಫ್ ಟು ದಿಸ್, ಲೆಟ್ ಅಸ್ ಸ್ಕ್ವೀಸ್ ದ ಲೆಮನ್ ಟು ದಿ ಫುಲ್. ಗಾಡ್ ಮೇ ಆರ್ ಮೇ ನಾಟ್ ಎಕ್ಸಿಸ್ಟ್, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ಹೂ ಕ್ಯಾನ್ ಟೆಸ್ಟ್ ದಿ ವೆಲ್ ಆಫ್ ಟ್ರೂತ್ ವಿತ್ ಲೀಕಿ ಬ್ಯಾಕೆಟ್ಸ್ ಆಫ್ ಅವರ್ ಮೈಂಡ್ಸ್ ಅಗ್ನಾಸ್ಟಿಕ್. ಈ ತರಹ ಹೇಗೋ ಕಾಲ ಕಳ್ಬಿಡ್ತಾರೆ, ಸ್ವಲ್ಪದಲ್ಲೇ ತೃಪ್ತಿ ನಮಗೆ. ಆ ಶುತ್ರೂಪ ಸ್ವತಃ ಧ್ಯಾನ ಮಾಡೋಲ್ಲ, ಏನೂ ಇಲ್ಲ, ಆದರೆ ಮಾತು ಮಾತ್ರ ಹೇಗೆ ಆಡ್ತಾರೆ ಗೊತ್ತಾಯ್ತು. ಅದ್ಭುತವಾಗಿ ಪರಮ ವೈಕುಂಠದ ವರ್ಣನೆ ಮಾಡಿದ್ದೂ ಮಾಡಿದ್ದೆ, ಯಾವುದೂ ಇವರು ಸ್ವಂತ ಮಾತಲ್ಲ. ಉಕ್ತ ಶಾಸ್ತ್ರಂತಿ ಉಕ್ತ, ಇನ್ನೊಬ್ಬರಿಂದ ಯಾರೋ ಮಾತಿದ್ದಿಲ್ಲ, ಅದನ್ನೇ ಶಾಸ್ತ್ರ ಮರದ ಕಾಲ ಕಳೀತಾರೆ. ಅದಕ್ಕೆ ದೇವರು ಕಾಣ್ತಾ ಇಲ್ಲ ನಾಡಿ ನಿಮಗೆ. ಪರೋ ದಿವಾ ಪರ ಏನೋ ಅಂತ ವರ್ಣನೆ ಮಾಡಿದ್ದ ಮಂತ್ರಗಳಿಂದ ತನ್ನ ಪಾಪವನ್ನು ಕಳ್ಕೊಂಡ ಅಂತ ಭಾಷ್ಯಕಾರರು ವೇದ ಭಾಷ್ಯಕಾರರು ಅಪ್ಪಣೆ ಕೊಡಿಸ್ತಾರೆ. ಈ ಹಿಂದೆ ವೃತ್ತಾಸುರ ಕಥೆ ಬಹಳ ಪ್ರಸಿದ್ಧವಾದದ್ದು. ಯಾತಿಗೆ ಇಷ್ಟು ವಿರೋಧ ಕೊಟ್ಟೆ ಅಂದರೆ ಶ್ರೀಮದ್ ಭಾಗವತರ ಅಂಕಿತಗಳಲ್ಲಿ ಒಂದು ಭಾಗ ಯಾವುದು ಅಂತ ಹೇಳಿದ್ರೆ ವೃತ್ತಾಸುರ ವಶಶ್ಚಾಪಿ. ಇನ್ನೊಂದು ಹೇಳಿದ್ದೆ ಹಯಗಿರಿಯು ಬ್ರಹ್ಮವಿದ್ಯೆ ಅರಿಬೇಕು ಅಂತ, ಅದು ನನ್ನೇ ಪಾಠದಲ್ಲಿ ನಾವು ಭಾಗವತ ಅರ್ಪಣೆ ಮಾಡಿದ್ದು. ಇದು ಶ್ರೀಮದ್ ಭಾಗವತದಲ್ಲಿ ದೇವಿ ಭಾಗದಲ್ಲೂ ಬರುತ್ತೆ ಅಂತೇನೆ, ವೇದಗಳಲ್ಲಿಯೂ ಮತ್ತೆ ಬರುತ್ತೆ. ಅಲ್ಲಿ ಸಖೇ ವಿಷ್ಣು ಯುದ್ಧಕ್ಕೆ ಸಹಾಯ ಮಾಡಿ ಪ್ರಾರ್ಥನೆ ಮಾಡಿಕೊಂಡ ಇನ್ನೊಂದು ಥರದ ಬರುತ್ತೆ. ಈ ಕಥೆಯಿಂದ ರಹಿತವಾಗಿರತಕ್ಕಂತಹ ಶ್ರುತಿಯ ಸಹಸ್ರ ಪುರಾಣಗಳು ಯಾವುದೂ ಇಲ್ಲ.
ಎಂಟನೇ ಸ್ಕಂದದಲ್ಲಿ ಬರುತ್ತೆ. ಬಹಳ ಆರೋಚಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಥೆ ಅದು. ಒಂದು ವಿಶೇಷ ಕಾರಣದಲ್ಲಿ ಜ್ಞಾಪಿಸ್ಕೊಳ್ತೇವೆ. ಅದು ಅಜಾಮಿಡನ ಕಥೆ. ಅಜಾಮಿಡನು ಅಣ್ಣನೇ ಅಂತ ಪೂರ್ಣದಾತಿಕೆ ಅಂತ ಕೇಳಿದೀವಲ್ಲ. ತಮ್ಮ ಯಾರೋ ಧರ್ಮ ನಾನು ಕೇಳಿಸ್ಲಿಲ್ಲ. ವಿಭೀಷಣನು ತಮ್ಮನೇ ಅಂತ, ಅವನ ಅಣ್ಣೇ ತಮ್ಮನೇ ವಿಚಾರ ಮಾಡ ಯಾರೋ ಎಲ್ಲ ಭಕ್ತ ಆಗ್ತಾರೆ ಮುಂದಕ್ಕೆ. ಅವನು ಅಜಾಮಿಡ ಅಂತ, ಕಾನ್ಯಕುಬ್ಜದ ಬ್ರಾಹ್ಮಣ, ನಿಷ್ಠ, ಕರ್ಮಾನುಷ್ಠಾನವನ್ನು ನಿತ್ಯ ಕರ್ಮಾನುಷ್ಠಾನವನ್ನು ನೈಮಿತ್ತ ಕರ್ಮಾನುಷ್ಠಾನವನ್ನು ಭಗವದ್ಭಕ್ತಿ ಪುರಸ್ಸರವಾಗಿ ಬಹಳ ಚೆನ್ನಾಗೇ ಮಾಡ್ತಾ ಇದ್ದವನು. ಯಾವುದೋ ದುಷ್ಟಕನ್ನ ಎಲ್ಲ ಹೋಗ್ತಿರುವಾಗ ನೋಡಬಾರ ದೃಶ್ಯ ಅವನನ್ನು ನೋಡ್ಬಿಟ್ಟ, ಹಳೆಯದೆಲ್ಲ ಮರೆತುಬಿಟ್ಟ. ಒಬ್ಬ ದುಷ್ಟ ಹೆಂಗಸಿನ ಸಹವಾಸ ಮಾಡ್ದ, ತನ್ನ ಮಡಿ ನಿಮಾಚಾರಲ್ಲೇ ಬಿಟ್ಬಿಟ್ಟ. ಆ ದುಷ್ಟ ಜನರ ಇರತಕ್ಕಂಥ ಜಾಗದಲ್ಲಿ ವಾಸ ಮಾಡೋಕೆ ಮಾಡ್ದ, ಆಕೆಯಲ್ಲೇ ಮಕ್ಕಳನ್ನು ಪಡೆದ, ತನ್ನ ಧರ್ಮಪತ್ನಿಯು ತ್ಯಾಗ ಮಾಡಿಬಿಟ್ಟ. ಪಾಪ, ಒಂದೊಂದು ಪಾಪ, ಎಷ್ಟು ಪಾಪಗಳು ಮಾಡೋದು ಅಷ್ಟನ್ನೂ ಮಾಡಿದ. ಆದರೆ ಮೃತ್ಯು ಸಮೀಪಿಸ್ತು, ಅದು ಕಡೆಯೂ ಗಮನ ಇಲ್ಲ ಇವನಿಗೆ. ಸಮೀಪಿಸಿದ್ದಲ್ಲ, ಹೊತ್ತ ಬಂದೇ ಬಿಡ್ತು. ಯಮನ ಕಿಂಕರರು ಇದನ್ನ ಎಳೆಯೋದಕ್ಕೆ ಬರ್ತಾರೆ, ಪಾಶವನ್ನು ಹಾಕ್ತಾರೆ. ಹೆದರಿಕೆ, ಭಯಂಕರವಾದ ಹೆದರಿಕೆ ಹುಟ್ಟುಕೊಳ್ತಾರೆ. ಯಾರು ಯಾರು ಕಾಪಾಡೋರು? ಕೊನೆಗೆ ಅವನ ಪ್ರೀತಿ ಮಗ ಒಬ್ಬ ಇದ್ದ, ಭಾರತ ದೇಶ ಹುಟ್ಟಿದ್ದ. ಪರಿಣಾಮವಾಗಿ ಹೆಸರಿಡುವಾಗ ಜಾನ್ ಡ್ರಿಂಕ್ ವಾಟರ್ ಹೆಡ್ ಡಬ್ಲ್ಯೂ ಲಾಂಗ್ ಫೆಲೋ ಈ ಥರ ಹೆಸರಿಡಿದೆ, ನಾರಾಯಣ ಅಂತ ಹೆಸರಿಟ್ಟಿದ್ದ ಮಗನಿಗೆ. ಆ ಮಗ ಕಾಪಾಡ್ತಾನೆ ಆ ಪ್ರೀತಿಯಿಂದ, ಬೇರೆ ದಾರಿಯಿಂದ ನಾರಾಯಣ ಅಂತ ಅವಂದ. ಅವನು ಅವನು ಬಂದೊಡನೆ ನಾರಾಯಣ ದೂತರು ಬಂದ್ಬಿಟ್ರು ಅಲ್ಲಿಗೆ ಚತುರ್ಭುಜರಾಗಿ, ಶಂಖಚಕ್ರಾದಿ ಗದೆಯಿಂದ ಗದಾದಿಯಿಂದ ಭೂಷಿತರಾಗಿ ಬಂದು ಇಳಿದ್ಬಿಟ್ಟು ಅವ ನೋಡ್ತಾನೆ ಯಮದೂತರು ನೀವು ಪಾಶನ ಬಿಟ್ಟುಬಿಟ್ರು. ಅವ ಯಮದೂತರಿಗೂ ವಿಷ್ಣು ದೂತರಿಗೂ ಸಂಭಾಷಣೆ ತುಂಬ ಚೆನ್ನಾಗಿದೆ. ಅದು ಅವರು ಕೇಳಿದ್ರು, ಯಾರು ನೀವು? ದೇವತೆಗಳಂತ ಕಾಣ್ತಾ ಇದ್ದೀರಿ, ಮಹಾ ತೇಜಸ್ವಿಗಳು, ನಮ್ಮ ಕರ್ತವ್ಯ ನಾವು ಮಾಡ್ತಿರುವ ಯಾವ ತಡೆಗಡ್ತೀರಿ ಅದನ್ನು? ಯಾರು ನೀವು? ಏನು ನಿಮ್ಮ ಕರ್ತವ್ಯ? ನಾವು ಯಮಧರ್ಮರಾಜನ ಕಿಂಕರರು, ಯಾವನ ಆಡಳಿತದನ್ನು ಯಾರಿಗೂ ತಪ್ಪಿಸ್ಕೊಳ್ಳೋಕ್ಕಾಗೋಲ್ಲೋ ಅಂತ ಮಹಾಪ್ರಭು ಧರ್ಮರಾಜ ಯಮ ವಿವಸ್ವಂತನ ಪುತ್ರ ನಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ. ಈತನು ಮಹಾಪಾಪಿ, ಆದರೆ ಹಿಂದೆ ತುಂಬ ಒಳ್ಳೆಯವನಾಗಿದ್ದ. ಇವನು ಧರ್ಮ ದಾಸ, ದೇವರ ಧ್ಯಾನ ಮಾಡ್ತಾ ಇದ್ದ, ದೇವರ ಮುಂದೆ ಜಪಿಸ್ತಾ ಇದ್ದ, ಏನೋ ಕರ್ಮವಶದಿಂದ ಬಿದ್ದುಬಿಟ್ಟಿದ್ದಾನೆ. ಇವನ್ ನಾವು ನಮ್ಮ ರಾಜ ಬಳಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಇವನಿಗೆ ಪನಿಷ್ಮೆಂಟ್ ಚಾಸ್ಟೈಸ್ಮೆಂಟ್ ಮಾಡ್ತೀವಿ ಅಂತ ಹೇಳೋಲ್ಲ. ಅಲ್ಲಿ ಇವನಿಗೆ ಯಾವ ತರಹ ಶಿಕ್ಷೆ ಕೊಡೋದ್ರಿಂದ ಇವನು ಶುದ್ಧನಾಗ್ತಾನೋ ಅಂತ ಶಿಕ್ಷೆ ಕೊಡ್ತೀವಿ. ಅದಕ್ಕೆ ನಮ್ಮ ದೇಶದಲ್ಲಿ ತಪ್ಪು ಮಾಡಿದವನು ಏನು ಮಾಡಬೇಕು ಅನ್ನೋ ಪನಿಷ್ ಮಾಡಬೇಕು, ಚಾಸ್ಟೈಸ್ಮೆಂಟ್ ಮಾಡಬೇಕು ಅಂತ ಇಲ್ಲ, ಅಲ್ಲಿ ಶಿಕ್ಷೆ ಮಾಡಬೇಕು. ಶಿಕ್ಷೆ ಅಂದರೆ ಶಿಕ್ಷೆ ವಿದ್ಯೋಪಾದಾನೆ ಟು ಎಜುಕೇಟ್. ಆ ಎಜುಕೇಷನ್ ಕೊಡುವಾಗ ಒಬ್ಬರೊಂದು ಕ್ರಮ ಇದೆ, ಕೆಲವರು ಒಳ್ಳೆ ಮಾದರಿ ಎಜುಕೇಷನ್ ಕೊಡ್ಬೋದು, ನಾಡ್ ರಾಡ್ ಎರಡೂ ಆಗ್ಬೋದು, ಕೆಲವೊಂದು ಏಡ್ ಕೊಡ್ಬೋದು, ಕೆಲಸದಲ್ಲಿ ಜೀವಿಗೆ ತರಹ ತರಹ ಇಲ್ಲ ಇದೆ. ಇವನಿಗೆ ಯಾವ ಥರ ಶಿಕ್ಷೆ ಕೊಟ್ಟರೆ ಸರ್ ತಿಳುವಳಿಕೆ ಬಂದು ಮತ್ತೆ ಇವನು ಹುಟ್ಟಿ ಮತ್ತೆ ಒಳ್ಳೆ ದಾರಿ ಬರ್ತಾನೆಯೋ ಅದಕ್ಕೋಸ್ಕರ. ತುಂಬ ಚೆನ್ನಾಗಿದೆ. ಅದು ಇನ್ನೊಂದು ಧರ್ಮ ಮರ್ತಿದ್ದಾನೆ, ಅದಕ್ಕಿಂತ ದೊಡ್ಡ ಧರ್ಮ ಭಗವನಾಮವನ್ನು ಅವನು ಉಚ್ಚರಿಸ್ತಾನೆಯೋ ಅವನು ನಿಮ್ಮ ಲೋಕಕ್ಕೆ ಅಧಿಕಾರಿ ಅಲ್ಲ. ವಿಷ್ಣುಪುರಾಣದ ವಾಕ್ಯ ಬರೀ ತುಂಬ ಚೆನ್ನಾಗಿದೆ. ಸ್ವಪುರುಷಮುಭಿವೀಕ್ಷ್ಯ ಕಾಲಹಸ್ತಂ ವದತಿ ಯಮಃಕಿರತಸ್ಯ ಕರ್ಣಮೂಲೆ ಪರಿಹರ ಮಧುಸೂದನ ಪ್ರಪನ್ನಾನೆ ಪ್ರಭುರಹಂ ಅನ್ಯನೃಣಾನ್ನ ವೈಷ್ಣವಾಣಾಂ. ಪಾಶಹಸ್ತನಾಗಿರೋ ತನ್ನ ಕಿಂಕರನ್ನು ನೋಡಿ ಯಮ ಅವನ ಕಿವಿಯಲ್ಲಿ ಒಂದು ಮಾತನಾಡ್ತಾನಂತೆ, ಮಧುಸೂದನ್ನು ಯಾರು ಆಶ್ರಯಿಸಿದಾರೆಯೋ ಅವರ ಮೇಲೆ ನಿಮ್ಮ ಪಾಶ ಬೀಸಬಾರದು. ಉಳಿದ ಎಲ್ಲರ ಮೇಲೂ ನನ್ನ ಅಧಿಕಾರ ಉಂಟು. ಆದರೆ ಮಧುಸೂದನ್ನು ಯಾರು ಆಶ್ರಯಿಸಿದಾರೆಯೋ ಅವರಿಗೆ ನಾನು ಪ್ರಭು ಇಲ್ಲ ಅಂತ ಒಂದು ಗುಟ್ಟನ್ನು ಅವರಿಗೆ ಕಿವಿ ಹೇಳ್ತಾರೆ ಮೆಲ್ಲಿಗೆ. ಅದನ್ನು ಗಮನಿಸಿದೆ, ಹಿಂದೆ ಬಂದಿದ್ದು ಸರಿ, ಇವ ಹೇಳಿದಲ್ಲ ಇವ ಬಿಟ್ಟುಬಿಡಬೇಕು. ಆಗಲಿ, ನಮ್ಮ ಮಹಾರಾಜರಿಗೆ ಒಪ್ಪಿಸ್ತೀವಿ. ಅವ್ರು ಒಪ್ಪಿಸ್ಬಿಟ್ರು, ಇವರು ಮಾಯವಾಗ್ಬಿಟ್ರು. ಯಮದೂತರು ಮಾಯವಾದರು, ವಿಷ್ಣುದೂತರು ಮಾಯವಾದರು. ಇವನಿಗೆ ಪಶ್ಚಾತ್ತಾಪ, ಹಾ ಎಂಥ ಅನ್ಯಾಯ ಮಾಡಿದೆ ನಾನು, ನನ್ನ ಹೆಂಡತಿ ಎಷ್ಟು ಶುದ್ಧಳು ಪವಿತ್ರಳು, ಎಂಥ ಜನ್ಮತ್ವ ಇದ್ದೆ, ಎಂಥ ಸತ್ಕರ್ಮ ಮಾಡ್ತಾ ಈಗ ಆಗೋಯ್ತಲ್ಲ ಅಂತ ನಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪೋ ಪಶ್ಚಾತ್ತಾಪ. ಅರೆ ಬರೀ ಪಶ್ಚಾತ್ತಾಪ ಏನು ಪ್ರಯೋಜನವಿಲ್ಲ, ಒಡನೆ ಎಲ್ಲವನ್ನು ತ್ಯಾಗ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿ ಪ್ರಾಯಶ್ಚಿತ ಮಾಡಿಕೊಂಡು ಮತ್ತೆ ತಪಸ್ವಿಯಾಗಿ ಯೋಗ ಮಾರ್ಗದಲ್ಲಿ ಭಗವಂತನ ಧ್ಯಾನ ಮಾಡಿ ನಿತ್ಯವೂ ಶುದ್ಧವೂ ಶೋಕಯುತವಾಗಿರುವ ಭಗವಂತ ಸ್ಥಾನ ಸೇರೋ ಕಾಲ ಬಂತು. ಮತ್ತೆ ಅದೇ ವಿಷ್ಣುದೇವ ಕಾಣಿಸ್ಕೊಂಡ್ರು, ಅವರು ಒಂದಂದು ಕರ್ಕೊಂಡು ಹೋದರು ಅಂತ ಕಥೆ ಇದೆ. ಕಥೆ ಚೆನ್ನಾಗಿದೆ. ಆದರೆ ಇದನ್ನ ಇಟ್ಕೊಂಡು ಎಷ್ಟು ಪಾಪ ಮಾಡಿದೆ ಏನಂತೆ, ನಾರಾಯಣ ಅಂತ ಹೇಳೋದಾಯ್ತು. ನಾರಾಯಣ ಅಂದ್ರೆ ಭಗವಂತನೇ ಕರಿಬೇಕಲ್ಲ, ನಾರಾಯಣ ಅಂತ ಯಾವ್ದು ಹೆಸರಿಟ್ಬಿಟ್ರೆ ಯಾವುದೋ ಕಾರಣಕ್ಕೋಸ್ಕರ ಅಟೆಂಡೆನ್ಸ್ ಹೇಳ್ತಾರೆ ಮೇಷ್ಟ್ರುಗಳು, ಅವರೆಲ್ಲರಿಗೂ ವಿಷ್ಣು ಪದ ಪ್ರಾಪ್ತಿ. ಅಟೆಂಡೆನ್ಸ್ ಕರೆಯುವ ನಾರಾಯಣ ಕೃಷ್ಣ ಗೋವಿಂದ ಈಶ್ವರ ಶಂಭು ಎಷ್ಟು ಹೆಸರು ಹೇಳ್ತಾರೆ, ನಿತ್ಯವೂ ಪಾರಾಯಣ ಆಗುತ್ತೆ ನೋಡಿ ಇವರಿಗೆ. ಅವರೆಲ್ಲರಿಗೂ ಮೋಕ್ಷ, ಮೇಷ್ಟ್ರೆಲ್ಲರಿಗೂ ಮೋಕ್ಷ, ಅಟೆಂಡೆನ್ಸ್ ಆಗ್ತಾರೆ ನೋಡಿ ಇವರು. ಇಷ್ಟು ಲಘುವಾಗಿ ತಗೋಬಾರ್ದು ಆ ಮಾತನ್ನ. ಆ ಭಗವನ್ನಾದ ಮಹಿಮೆಯನ್ನ ಮುದ್ದೆ ಒತ್ತಕ್ಕೋಸ್ಕರವಾಗಿ ಹೇಳಿದೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನವೇ ವಾ ವೈಕುಂಠ ನಾಮಗ್ರಹಣಂ ತದೇವ ಅಕಹರಂ ವಿದು. ಯಾವುದೋ ಸಾಂಕೇತ ಹೆಸರಿಗೋಸ್ಕರ ಹೇಳಿ, ಪರಿಹಾಸಕ್ಕೋಸ್ಕರ ಹೇಳಿ, ಸ್ತೋಭ ಅರ್ಥವೇ ಇಲ್ಲದ ಶಬ್ದವನ್ನಾಗಿ ಹೇಳಿ, ಎಲ್ಲಿ ಸಾವು ಹಾವು ಬರುತ್ತಲ್ಲ ಸ್ತೋಭ ಅಂತ ಕರೀತಾರೆ ಅದನ್ನು, ಅದಂತೆ ಮಾಡಲಿ. ಖುಷಿಗೋಸ್ಕರ ಹೇಳಿ, ತಮಾಷೆ ಏನು ಹೇಳಿದ್ರೋ ವೈಕುಂಠ ನಾಮಗ್ರಹಣ ಮಾಡೋದು ಅದೇ ಪಾಪ ಅದು ಭಾರ ಮಾಡುತ್ತ ಹೇಳಿದ್ದಾರೆ. ಅಲ್ಲದೆ ಪ್ರಹ್ಲಾದನೇ ಕೃತಮ್ ಸ್ತೋತ್ರ ಇದೆ ನೋಡಿ, ಏನಂದ್ರೆ ಹರಿರ್ ಹರತಿ ಪಾಪಾನಿ ದುಷ್ಟಚಿತ್ತೈರಿಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟ ದಹತ್ಯೇ ವಹಿ ಪಾವಕ. ಹರಿ ಹರತಿ ಪಾಪಾನ ಇತಿ ಹರಿ, ಅವನು ಇಚ್ಛೆಯಿಂದಲೋ ಅನಿಚ್ಛೆಯಿಂದಲೋ ಯಾವುದೇ ಕಾರಣದಿಂದ ಆ ಹರಿಯ ನಾಮ ನೋಚಿಸಿದ್ರೂ ಕೂಡ ಪಾಪವನ್ನು ಹೋಗಲಾಡ್ತಾನ. ಉದಾಹರಣೆ, ಬೆಂಕಿ ಇದೆ, ಬೆಂಕಿ ಕೈ ಇಟ್ಕೊಳ್ಳೋದು, ಬೆಂಕಿಯಲ್ಲಿ ಕೈ ಇಟ್ಟರೆ ಕೈ ಸುಟ್ಟು ಹೋಗುತ್ತದೆ ಅಂತ ನಂಬಿಕೆಯಿಂದಲೋ ತಿಳಿಕೆ ಇಲ್ಲದೆಯೋ ಕೈ ಇಟ್ಟರೂ ಕೈ ಸುಟ್ಟು ಹೋಗುತ್ತೆ, ಬೆಂಕಿ ಸುಡುತ್ತೆ ನನ್ನ ಕೈ ಸುಟ್ಟು ಹೋಗುತ್ತೆ ತೊಂದರೆ ಆಗುತ್ತೆ ಅಂತ ತಿಳಿದುಕೊಂಡು ಕೈ ಇಟ್ಟು ಸುಟ್ಟು ಹೋಗುತ್ತೆ, ತಿಳಿದ ಕೈ ಇಟ್ಟು ಸುಟ್ಟು ಹೋಗುತ್ತೆ, ಯಾವುದೇ ಕಾರಣ ಕೈ ಇಟ್ಟು ಸುಟ್ಟ ಹೇಗೆ ಸುಟ್ಟು ಹೋಗುತ್ತೆಯೋ ಹಾಗೆಯೇ ನಾರಾಯಣ ನಾಮಗಳನ್ನು ತಿಳಿದೋ ತಿಳಿಯದೆಯೋ ಯಾವುದೇ ಉಚ್ಚಸರು ಅದನ್ನು ಪಾಪ ಪರಿಹಾರವಾಗುತ್ತೆ, ಪಾಪಗಳೆಲ್ಲ ಸುಟ್ಟು ಹೋಗ್ಬಿಡುತ್ತೆ. ರಾಮ ಅಂತ ಹೇಳಿದಾಗ ರಾ ಅಂತ ಹೇಳಿದೊಡನೆ ಒಡ್ರ ಪಾಪಗಳೆಲ್ಲ ಪಲಾನಿ ಸುತ್ತ ಪಾರಾಯಣ ಮಾಡಿಬಿಡುತ್ತೆ. ಹೋಗಿ ಮತ್ತೆ ಪೋಯಿಟ್ ವರೇನಂತ ಮತ್ತೆ ಹಿಂದೆ ಬಂದರೆ ಮಾ ಅಂತ ಮುಚ್ಚು ತುಟಿ ಮುಚ್ಚಿಕೊಂಬಿಡಿ ಒಳ್ಳೆ ಪ್ರಯೋಜನ ಮಾಡೋದಲ್ಲ, ರಾ ಹೋಯ್ತು ಮಾ ಮುಚ್ಚಿಕೊಂಬ. ರಾಮನಾಮ ಮಹಿಮೆಯನ್ನ ಪಾಮರು ತಾವೇನ ಬಲ್ಲರಯ್ಯ ಅಂತ ಹೇಳ್ತಾರಲ್ಲ, ಅಂತ ಪವಿತ್ರವಾದ ಭಾವನ ನಾಮಗಳು ಸಂಶಯವೇ ಇಲ್ಲ. ಅದಕ್ಕೋಸ್ಕರ ಮಕ್ಕಳ ಭಾವನ ನೆನೆಸಿಡಿ, ತಿಳಿದೋ ತಿಳಿದೋ ಭಾವನ ನಾಮ ಉಚ್ಚರಿಸ್ತಾ ಇದೆ ಅಂತ ಹೇಳಿದ ಹೊರತು ಅದನ್ನ ಶ್ರದ್ಧಾಪೂರ್ವಕವಾಗಿ ನಾರಾಯಣ ಮೂರ್ತಿ ಸ್ಮರಣೆ ಮಾಡಿಕೊಂಡು ಏಕಾವಗುಣಸನ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಮಾಡಬೇಕಾದ ಹಾಗೇನೆ. ಅಕಸ್ಮಾತ್ ಮನಸ್ಸು ವ್ಯತ್ಯಾಸವಾಗಿದ್ರೂ ಕೂಡ ಒಳ್ಳೆ ಸ್ಥಿತಿಯಲ್ಲಿರುವಾಗ ದೇವರ ನಾಮ ಉಚ್ಚರಿಸಿದ್ದರೆ ಆ ಸಂಸ್ಕಾರ ನೀ ಕೆಟ್ಟದಿ ಬಂದವಾಗ ನಿಮಗೆ ಕಾಪಾಡುತ್ತೆ ಅನ್ನೋ ಅರ್ಥದಲ್ಲಿ ಹೊರತು ಕಂಡಾಬಟ್ಟೆ ಯಾವುದೋ ಇದ್ರಲ್ಲಿ ಹೇಳಬೇಕಾದ ನಾನು ಅರ್ಥವಲ್ಲ, ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಯಾವ ಗುರುಗಳು ಪಾದಾರವಿಂದದಲ್ಲಿ ನಮಗೆ ವಿಶ್ರಾಂತಿ ಸಿಕ್ಕಿದೆಯೋ ಅವರ ಮನೆಯಲ್ಲಿ ಅವರ ಅಣ್ಣ ಒಬ್ಬ ಇದ್ದರು, ಅವರು ಸ್ವಲ್ಪ ವಾಯು ರೋಗ ಸರಿ ಮಧ್ಯ ಮಧ್ಯೆ ಕೈ ಎಣ್ಣೆ ಹಾಕಿಸ್ಕೊಳ್ಳೋರು, ಅವರಿಗೆ ತುಂಬ ನೋವಾದಾಗ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ಅಂತ ಹೇಳ್ತಾ ಇದ್ಬೋದು. ಅವರು ನಮ್ಮನ್ನು ಕರೆಬಿಟ್ಟು ಇವರು ನಾರಾಯಣ ಕೃಷ್ಣ ಅಂತ ಹೇಳಿದ್ರಲ್ಲ ಅದಕ್ಕೇನಪ್ಪ ಅರ್ಥ ಅಂತ ನನ್ನ ಕೇಳೋರು ಗುರುಗಳು. ನಾರಾಯಣ ಕೃಷ್ಣ ಅದಕ್ಕೆ ಏನರ್ಥ ಶಬ್ದಶಾಸ್ತ್ರ ಹೇಳೋದನ್ನ ಹೇಳಿದೆ ನಾನು. ಇಲ್ಲಪ್ಪ, ಇವ ನಾರಾಯಣ ಕೃಷ್ಣ ಅರ್ಥ ಅಂದರೆ ಮೈಕೈಕ ನೋವಾಗ್ತಿದೆ ಪಾಪ, ವಾತಹರ ಎಣ್ಣೆ ತಗೊಂಡು ಕೊಡಿ ಅವರಿಗೆ ಅಂತ. ಯಾಕೆಂದ್ರೆ ಆ ಭಾವ ನರರಿಗೆಲ್ಲ ಯಾವನು ಮೋಕ್ಷದ ಆಯ್ನವನ್ನು ತೋರಿಸ್ತಾನೆಯೋ ಅಂತ ಸ್ವಾಮಿ, ಯಾವನ್ನು ಬಿಟ್ಟು ಬೇರೆ ದಾರಿ ಇಲ್ಲವೋ, ಯಾವನು ಉಪಾಯವಾಗಿದ್ದಾನೋ ಉಪಯೋಗವಾಗಿದ್ದಾನೆಯೋ, ನೇರ ಹೊರಗೆ ಹೋಗಿ ಯಾವನಾಗಿದ್ದಾನೆಯೋ, ನಾಣ್ಯ ಪಂಥಾಯ ನಾಯ ವಿದ್ಯತೆ ಅಂತ ನರರಿಗೆಲ್ಲರಿಗೂ ಆಯ್ನವಾಗಿರ್ತಕ್ಕಂಥ ಸ್ವಾಮಿಯೇ ನಾರಾಯಣ. ಈ ಭಾವದಿಂದ ಹೇಳಿಲ್ಲ ಅವರು ನಾರಾಯಣ ಅಂದರೆ ನಮಗೇನರ್ಥ ಅಂದರೆ ವಾತಹರ ಎಣ್ಣೆ ತಗೊಂಡು ಕೊಡಬೇಕು ಅಂತ ಅರ್ಥ. ಇರಲಿ, ನಾರಾಯಣ ನಾವು ಬೆಲೆ ಉಂಟು, ಸಂಶಯವೇ ಇಲ್ಲ. ಭಗವನ್ ನಾವು ಅದ್ಭುತವಾದ ಹೆಸರಿಲ್ಲ, ಆದರೆ ಭಾವದ ಜೊತೆ ಸೇರಿರ್ತಾನೆ ಪೂರ್ಣವಾದ ಫಲ ಕೊಡ್ತಕ್ಕದ್ದು. ಇವು ಅಜಾಮಿಳನ ಫಲ ಕೊಡ್ತಾ ಅಂದರೆ ನಾರಾಯಣ ಹೇಳಿದ ತಕ್ಷಣ ಮೋಹ ಸಿಕ್ಕಿಲ್ಲ ಅವನಿಗೆ, ಭಾಗವತ ಪೂರ್ತಿ ಯಾರು ಓದಿಲ್ಲ. ನಾರಾಯಣ ಅಂತ ಹೇಳಿದ ಪರಿಣಾಮವಾಗಿ ತಾತ್ಕಾಲಿಕವಾದ ಬಾಧೆ ಹೋಯಿತು ಅವನಿಗೆ. ಮತ್ತೆ ಅವನು ಗಂಗಾದ ಸ್ನಾನ ಮಾಡಿ ತಪಸ್ ಧ್ಯಾನ ಮಾಡಿಯೇ ಮೋಕ್ಷ ಹೊಂದ ಅಂತ ಕತೆ ಉತ್ತರಾರ್ಧ ಬಿಟ್ಬಿಟ್ಟು ಪೂರ್ವಾರ್ಧ ಮಾತ್ರ ಓದ್ತಿಳ್ಕೊಂಡ್ಬಿಡ್ತಾನೆ. ಮಾಡಬೇಕು, ದೇವರ ಮನಸ್ಸನ್ನು ತಿಳ್ಕೊಂಡೇ ಒಳ್ಳೆ ಮನಸ್ಸಿಂದ ಸ್ಮರಣೆ ಮಾಡಬೇಕು. ಇನ್ನೊಂದು ಕತೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅಯ್ಯೇ ಗಮನಿಸಿ ಕೇಳಿದ್ದಾನೆ. ಒಬ್ಬ ವರ್ತಕ ವೃತ್ತಿ ತಕ್ಕಂತೆ ಸದಾಕಾಲದಲ್ಲೂ ಕೂಡ ಹಣ ಸಂಪಾದನೆ ಮಾಡ್ತಕ್ಕವ್ರು, ಹಣ ವೃದ್ಧಿ ಮಾಡ್ತಕ್ಕಂಥ ಇದೇ ಯೋಚನೆ ಇರ್ತದೆ ಅಂತ. ಸರಿಯೇ, ತಪ್ಪೇನಿಲ್ಲ ಅದರಲ್ಲಿ. ಅವನಿಗೂ ಒಂತಿ ಕಾಲ ಬಂತು, ಕಿವಿ ಕೇಳಿಸ್ತಾ ಇಲ್ಲ, ಕಣಸರೆ ಕಾಣಿಸ್ತಾ ಇಲ್ಲ, ಅಸಲಿ ಮಲಗಿಬಿಟ್ಟಿದ್ದಾನೆ, ಅವನು ಉಳಿಯೋಲ್ಲ ಇನ್ನೂ ಅಂತ ಡಾಕ್ಟರ್ಗಳು ಕೈ ಬಿಟ್ಬಿಟ್ರು. ಆವಾಗ ಅವನ ಬಂಧುಗಳು ಮಿತ್ರರು ಎಲ್ಲರೂ ಅವನು ನೋಡೋ ಬಂದ ಇವನು ಸರಿ ಕಣ್ಣು ಕಾಣಿಸ್ತಾ ಇಲ್ಲ, ನಾವು ಯಾರ್ಯಾರೋ ಬಂದಿದ್ದಾರೆ ಬಂಧುಗಳೆಲ್ಲ ಅಂತ ಹೇಳಿದ್ರೆ, ಯಾರು ಅವ್ರು ಬಂದಿದ್ದಾರ? ಓ ಇದೇ ನಾನು ಬಂದೇನಿ ಶೆಟ್ರೆ, ಅವನು ಹೇಳ್ತಾನೆ, ಅವನು ಬಂದಿದ್ದಾನೆ. ಎಲ್ಲರ ಸೇರಿ ಆಯಿತು. ಆಮೇಲೆ ಅಂಗಡಿಯನ್ನು ಸದಾ ನೋಡ್ಕೊಡ್ತಿತ್ತು ಒಬ್ಬ ಜವಾನ, ಅವನು ಬಂದಿದ್ದಾನೆ. ಹೇ ರಾಮ ಅಂದೇಳಿ ಪ್ರಾಣ ಬಿಟ್ಬಿಟ್ಟ ಅವನು ಅಂತ್ಯಕಾಲದಲ್ಲಿ ರಾಮಸ್ಮರಣೆ ಅಂತ ಪ್ರಾಣ ಬಿಟ್ಟ. ನಿಮ್ಗೆ ಅನ್ಸುತ್ತೆ ಅವನ ಉದ್ದೇಶ ಅಂದರೆ ಎಲ್ಲರೂ ಬಂದ್ಬಿಟ್ಟು ಅಂಗಡಿ ನೋಡ್ಕೊಳ್ಳೋರು ಯಾರು ಅಂತ. ಅಂಗಡಿನ ಸಹ ನೋಡ್ತಾ ಇದ್ದವನು, ಅವನು ಬಂದ್ಬಿಟ್ರೆ ಹಿಂಗತಿ ಏನು? ಅದೆಲ್ಲ ಸರಿಯೇ, ಅವನ ನಿಜ ನೋಡ್ಕೋಬೇಕು, ರಕ್ಷಣೆ ಇಟ್ಟಿರಬೇಕು, ಅದೆಲ್ಲ ನಿಜ. ಈ ಸಮಯದಲ್ಲಿ ಕೊನೆಯ ಉಸಿರಿರುವಾಗ ಯೋಚನೆ ಮಾಡಬಾರ್ದು. ಆ ದೇವ್ರ ನೆನಪಲ್ಲಿನಕ್ಕೋದ್ರೆ ಇವಾಗ ನಮ್ಮ ದೇಶ ಸಂಪ್ರದಾಯ ಮನುಷ್ಯ ಕೊಂತಿಮ ಸಿದ್ಧ ಅಂದರೆ ಡಾಕ್ಟರ್ ಒಳ್ಳೆ ಡಾಕ್ಟರ್ಗಳು ಕೂಡ ಮುಗಿಯುತ್ತ ಅವನ ಕತೆ ಈ ಥರ ಹೇಳೋಲ್ಲ ಅವನಿಗೆ. ಏನು ಔಷಧಿ ಡಾಕ್ಟ್ರೆ, ಔಷಧಿ ಒಳ್ಳೆ ಮಾತನಾಡಿ, ಅವ್ರು ಏನು ಕೇಳೋ ಅದನ್ನು ಕೊಡಿ, ದೇವತೀರ್ಥ ಕೊಡಿ, ಸಹಸ್ರ ಪಾರಾಯಣ ಮಾಡಿ, ಹೀಗೆ ಹೇಳ್ತಾರೆ. ನಮ್ಮ ದೇಶದ ಮೊದಲಿಂದ ಹೇಳ್ತಾನೆ, ದೇವತೀರ್ಥ ಕೊಡಿ. ಕೊಡುವಾಗ ಸರಿರೆ ಜರ್ಜರಿಭೂತೆ ವ್ಯಾಧಿಗ್ರಸ್ತೆ ಕಡೆಬರೆ ಔಷಧಂ ಜಾನ್ವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ಬಿಟ್ಟು ಔಷಧಿ ಕೊಡಿ, ಹೀಗೆಲ್ಲ ಹೇಳ್ತಾ ಇದ್ದೆ. ಇರಲಿ, ಒಳ್ಳೆಯ ಕೆಲಸ ಮಾಡಿ ಕೊಡ್ತಕ್ಕದ್ದು. ಅಂತ್ಯಕಾಲದಲ್ಲಿ ದೇವ್ರ ಸ್ಮರಣೆ ಬರಲಿ, ಒಳ್ಳೆಯ ಮನಸ್ಸಿರೋ ದೇವ್ರ ಸ್ಮರಣೆ ಮಾಡಿದ್ದೆ ನೋಡಿ. ಇವಾಗ ಹೇಳುವ ಮನಸ್ಸು ಅಲ್ಲಿಗೆ ಹೊರಟೋಗುತ್ತೆ ನೋಡಿ. ಹೊಸ್ತಿ ಹೊಸ್ತಿ ಬೇಕ ಜ್ಞಾನ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಕಾರಣ ಹೇಳಿದ್ರು ಕೂಡ ಒಳ್ಳೆಯ ಕಾಲದಲ್ಲಿ ಹೇಳಿದ್ರೆ ಹೇಳಿ ಅಂತ ಹೇಳ್ತಾರೆ. ಈ ತಾತ್ಪರ್ಯ ಅಜಾಮಿಳಂತೆ ಅಜಾಮಿಳ ಹಿಂದೆ ಇದ್ನಲ್ಲ, ಆದರ್ಶ ನಮಗೆಲ್ಲ ಇರಲಿ. ಅಕಸ್ಮಾತ್ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಮತ್ತೆ ನಾರಾಯಣ ಸ್ಮರಣೆಯಿಂದ ಭಗವಂತನ ಒಂದು ಪಾರಾಯಣದಿಂದ ಮತ್ತೆ ಆ ಸ್ಥಿತಿ ಹೋಗುವ ಸಾಧ್ಯ ಉಂಟು. ಮಕ್ಕಳು ಒಳ್ಳೆಯ ಸಡಿ ಒಳ್ಳೆಯ ಅರ್ಥದಲ್ಲಿ ನಾರಾಯಣನನ್ನು ಉಚ್ಚರಿಸಿ ಕಂಡುಕೊಂಡೇ ನಾರಾಯಣ ಎನ್ನೊಂದು ನಾಮಂ ಕಂಡುಕೊಂಡೆ ಅದರ ಮಹಿಮೆನೆ ಅಂತಹದ್ದು. ಅದು ಕೊಡಬೇಕಾದ ಸಮಸ್ತ ಶ್ರೇಷ್ಠವಾದನ್ನು ತುಂಬಿಕೊಡ್ತಕ್ಕಂಥ ಆ ನಾರಾಯಣ ನಾಮನ್ನು ಕಂಡುಕೊಂಡೆ ಅಂತ ಆಳ್ವಾರ್ದವರು ಹೇಳ್ತಾರೆ. ಅಂತ ಪವಿತ್ರವಾದ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕಥೆಯಪ್ಪ ಅಜಾಮಿಳನ ಕತೆ. ಇದು ಪೂರ್ವಾರ್ಧ ಉತ್ತರಾರ್ಧ ಅಜಾಮಿಳನ ಕಥೆಯಲ್ಲಿ ಎಲ್ಲವನ್ನೂ ತಿಳ್ಕೊಳ್ಳಿ. ತಾತ್ಕಾಲಿಕವಾಗಿ ಒಂದು 5 ನಿಮಿಷ ವಿರಾಮ. ಸಸ್ಯ ಸ್ನಿಗ್ಧ ಸ್ಥಿರ ಹೃದಯವಾಗಿರುವ ಮತ್ತೊಂದು ಭಗವದ್ ಕಥೆಯನ್ನು ಸ್ಮರಣೆ ಮಾಡಿಕೊಳ್ಳುತ್ತೇವೆ. ಅದು ಅಂಬರೀಷ ಮಹಾರಾಜನ ಕಥೆ. ಅಂಬರೀಷ ಈ ರಾಮಚಂದ್ರನ ವಂಶದಲ್ಲಿ ರಾಮದೇವರಂತೂ ಬಹಳ ಹಿಂದೆ ಇದ್ದಂಥ ಕೃತಿಯುಗದ ಮಹಾಪುರುಷ. ಆಂಗಿದಸ ಅಂಬರೀಷ ಯೌವನಾಶ್ವ ಅಂತ ಗೋತ್ರ ಪ್ರವರ್ತಕ ಋಷಿಗಳ ಸಮಾನನಾದವನು ಅಂಬರೀಷ ಅಂತ. ಅಂಬರೀಷ ಅಂದರೆ ಇನ್ನೊಂದು ಅರ್ಥ ಆಗ್ತದೆ ಸಂಸ್ಕೃತದಲ್ಲಿ, ಅದು ವಾಣಾಯಿ ಅಂತ ಬಾಂಡ್ಲೆ, ಅದನ್ನು ಅಂಬರೀಷ ಅಂತ ಕರೀತಾರೆ. ಇರಲಿ, ಅಂಬರೀಷ ಮಹಾರಾಜ ಮಹಾಧರ್ಮಿಷ್ಠ. ಮಮದ್ವಿತ ರಾಷ್ಟ್ರಂ ಕ್ಷತ್ರಿಯಸ್ಯ, ಕ್ಷತ್ರಿಯ ನನಗೆ ಎರಡು ರಾಜ್ಯ ಇದೆ, ಒಂದು ಒಳಗಡೆ ರಾಜ್ಯ ಒಂದು ಹೊರಗಡೆ ರಾಜ್ಯ, ಎರಡನ್ನೂ ಮಾಡ್ತೀನಿ ನಾನು ಅಂತ ಅಂತ ರಾಜರ್ಷಿ ಅವನು ಧರ್ಮಜ್ಞಾನಿ ಭಗವದ್ಭಕ್ತ ಶಿರೋಮಣಿ. ವ್ರತಗಳಲ್ಲಿ ಶ್ರೇಷ್ಠವಾದ ಏಕಾದಶಿ ವ್ರತವನ್ನು ಬಹಳ ನಿಷ್ಠೆಯಿಂದ ಆಚರಿಸ್ತಾ ಇದ್ದ ಅವನು. ಆ ಏಕಾದಶಿಯಲ್ಲಿ ಮಾರನೇ ದಿವಸ ದ್ವಾದಶಿ ಬರುತ್ತೆ. ಆ ದ್ವಾದಶಿಯಲ್ಲಿ ಸಾಧ್ಯ ದ್ವಾದಶಿ ಇತ್ತು ಅಂತ ಬರುತ್ತೆ. ಅಲ್ಲಿ ಬಹಳ ಹೊತ್ತು ಮುಂಚೆ ಪಾರಣೆ ಮಾಡಬೇಕು ನಿಯಮ, ವ್ರತ ನಿಯಮ. ಆ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸ್ತಾ ಇದ್ದೆ ಅವನು, ಅತ್ಯಂತ ನಿಷ್ಠೆಯಿಂದ. ಒಂದು ದಿವಸ ಅದರ ಮರೆಗೆ ಭಗವಾನ್ ಅತ್ರಿಪುತ್ರರು ಸುಲಭ ಕೋಪನರು ಆಗಿರ್ತಕ್ಕಂಥ ದುರ್ವಾಸ ಮನುಷ್ಯರು ಆಗಮಿಸಿದರು. ಬಂದರೆ ಏನೋ ಒಂದು ಅನಾಹುತ ಇದೆ, ಆದರೆ ಪರಿಣಾಮ ಒಳ್ಳೆಯದಾಗುತ್ತೆ. ಉಳಿದ ಋಷಿಗಳಿಗೆ ಶಾಪ ಕೊಟ್ಟರೆ ಅವ್ರ ತಪಸ್ಸು ವೇಸ್ಟ್ ಆಗುತ್ತೆ. ದುರ್ವಾಸರಿಗೆ ಎಷ್ಟೆಷ್ಟು ಶಾಪ ಕೊಟ್ಟರೆ ತಪಸ್ಸು ಕೊಟ್ಟು ವೃದ್ಧಿ ಆಗುತ್ತಂತೆ ಅಂತ ಮಹಾತ್ಪುರುವರು. ಅವರ ಶಿಷ್ಯದಲ್ಲಿ ಸಂಭಾಷಣೆ, ನಮ್ಮ ಗುರುಗಳು ಇಷ್ಟು ಕೋಪಿಷ್ಠ ಇದ್ದಾರೆ, ನಮ್ಮ ಗುರುಗಳು ಮೊದಲು ಹುಟ್ಟಿದ್ರು ಅಥವಾ ಕೋಪ ಮೊದಲು ಹುಟ್ಟಿತು ಅಂತ ವಾಗ್ವಾದ ಅವರಲ್ಲಿ. ಒಂದು ಶಿಷ್ಯ, ಕೋಪವು ನಮ್ಮ ಗುರುಗಳಿಗೆ ಸಮವಾಯ ಸಂಬಂಧದಿಂದ ಸೇರಿಕೊಂಡಿದೆ ಅಂತ ತೀರ್ಮಾನ. ಸುಲಭ ಕೋಪರು ಆದರೆ ಜ್ಞಾನಿಗಳು ಮಹಾತ್ಮರು. ಕೋಪ ಬರುತ್ತೆ, ಅದು ಪರಿಹಾರ ಮಾಡ್ಕೊಳ್ತಾರೆ, ಮತ್ತೆ ಜ್ಞಾನ ಸಮಾಧಿ ತರ್ತಾರೆ. ಅವ್ರು ದಯಮಾಡ್ತು, ರಾಜನೇ ಪರಮ ಸಂತೋಷ, ಪಾರಣೆ ವೇಳೆ ಎಂಥ ಮಹಾತ್ಮರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ದಯಮಾಡಿಸಿ, ಪಾರಣೆಗೆ ನಮ್ಮ ದಯಮಾಡಿಸಿ ವಂಶವನ್ನು ಪಾವನಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಬರ್ತೀವಿ ದ್ವಾದಶಿ ಸಹ ಬೆಳಗ್ಗೆ ಪಾರಣೆಗೆ ಅತಿಥಿ ಬರಬೇಕು. ಇವರು ಸಾಧ್ಯ ದ್ವಾದಶಿ, ಅಷ್ಟೊತ್ತಿನಲ್ಲಿ ಪಾರಣೆ ಮಾಡೋಕೆ ಮುಗಿಸ್ಬಿಡ್ಬೇಕು. ಇವರು ದುರ್ವಾಸು ಬರೋದಕ್ಕೆ ತಡ ಮಾಡಿದ್ರು, ಬರಲಿಲ್ಲ. ಇನ್ನು ಶೀಘ್ರದಲ್ಲೇ ಬರೋ ಸೂಚನೆಯೂ ಇಲ್ಲ, ಇವನೇನು ಮಾಡಬೇಕು? ಅಷ್ಟು ವರ್ಷಗಳು ಮಾಡಿರೋ ಸಾಧನೆ ಇದನ್ನು ನಿಮ್ಮ ಮುರಿದು ಬಿಡಬೇಕೆ? ಅತಿದಾನವಾಗಿ ಅವ್ ಬಂದ್ ಮಾಡಬೇಕೆ ಅಂದರೆ ಯೋಚನೆ ಮಾಡಿದ ಅವನು. ಶ್ರುತಿ ಸ್ಮೃತಿಗಳ ಧರ್ಮವನ್ನು ಆಚಾರವನ್ನು ಬಲ್ಲವನು. ಅಶಿತಂಚ ಅನಶಿತಂಚ ಅಂತಿದೆ, ಅಂದರೆ ನೀರನ್ನು ಕುಡಿದು ಬಿಟ್ರೆ ಅಶ್ನ ಮಾಡಿದ ಹಾಗೆ ಆಯಿತು, ಇಲ್ಲದೆ ಅದ್ದಾಗೆ ಆಯಿತು ಅಂತ. ಊಟ ಮಾಡಿದ್ರೆ ಏನು ಬೇಕೋ ಆ ದೋಷ ಇಲ್ಲ, ಆದರೆ ನೀರು ಕುಡಿದಿದ್ದರಿಂದ ಆಹಾರವನ್ನು ಸಕಾಲ ಸ್ವೀಕಾರ ಮಾಡಬೇಕು ಅನ್ನೋ ನೀವು ಪಾಲನೆ ಮಾಡೋದಾಯಿತು ಅಂತ. ಅಶಿತಂ ಅನಶಿತಂ ಎರಡು ಆಗಿದೆ ಅಂತ. ಪಾಪ ಸಾಧ್ಯವಾದಿಶಿ ಸಾಧ್ಯ ದ್ವಾದಶಿಯಲ್ಲಿ ಪಾರಣ ಸಮಯದಲ್ಲಿ ಒಂದಷ್ಟು ನೀರು ಕುಡಿದ ಅಷ್ಟೇ, ಏನು ಮಾಡಲ ಪಾಪ ಅವನು ದುರ್ವಾದ ದಯ ಮಾಡಿದ್ರು. ನೀರನ್ನಾದರೂ ಯಾತ ಕುಡದೆ ನೀನು ಅಂತ ಪ್ರಶ್ನೆ ಮಾಡೋ ಜೊತೆಯಲ್ಲಿಯೇ ಒಂದು ಕೃತ್ಯ ಮಾಟದ ಶಕ್ತಿ ಅನ್ನಿಸ್ತ ಮಾಡಿ ತಿಂದಾಗ್ಬಿಡಿದ್ರಿ ರಾಜನನ್ನ ಅಂತ ಕಮೆಂಟ್ ಮಾಡಿದ್ರು. ಅದು ಬಂದು ಕುತಾಕಾರವಾಗಿ ಬಂದು ಇವನು ನುಂಗೋಗಿ ಬರ್ತಾ ಇದೆ. ರಾಜ ಆಶರಣೆ ಶರಣನಾಗಿ ಭಗವಂತನ ಇತರ ರಕ್ಷಣೆಗೋಸ್ಕರವಾಗಿ ಕೊಟ್ಟಿದ್ದಂತ ಸುದರ್ಶನ ಮೂರ್ತಿನ ಸುದರ್ಶನ ಸಹಸ್ರಾರ ಅಜಿತ ಪ್ರಭೋ ನನ್ನನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡೋಡನೆ ಸುದರ್ಶನ ಮೂರ್ತಿ ಜ್ವಾಲಾ ಮಾಲಾ ಕೋಸಂಬರಿ ಕಾಣಿಸ್ಕೊಂಡು ಆ ಭೂತವನ್ನು ಸುಟಾಕ್. ಅಷ್ಟಾಯ್ದೆ ಸಾಕಾಗಿತ್ತು ಅಂಬರೀಷನಿಗೆ, ಆ ಭೂತ ಅಲ್ಲಿ ಬಿಡಲಿಲ್ಲ. ಇವನ್ನ ನಡೆಸ್ಕೊಂಡು ಬಿಡ್ತು, ದುರ್ವಾಸ ಹೋದ ಕಡೆ ಎಲ್ಲ ಅಟ್ಟಿಸ್ಕೊಂಡು ಹೋಗುತ್ತೆ. ಅಲ್ಲಿ ಹೋದ್ರೆ ಅಲ್ಲಿ ಹೋದ್ರೆ ಚೂಟಾಟ. ದುರ್ವಾಸರು ಹಿಂದಿನ ಕಡೆ ಸುದರ್ಶನ ಇನ್ನೊಂದು ಸಲ ಮೂರು ಲೋಕಗಳನ್ನು ಸುತ್ತಿದ್ರು ಕೂಡ ಇದು ಬಿಡಲಿಲ್ಲ. ಗುಹೆ ಹೊರಗೆ ಊದ್ಕೊಂಡ್ರೆ ಬಾಗಿಲು ಕಾಯ್ತಾ ಇದೆ. ಕೊನೆಗೆ ದೇವತೆಗಳೆಲ್ಲ ರಕ್ಷಣೆಗೋಸ್ಕರ ಬೇಡಿದ್ರು, ಬ್ರಹ್ಮದೇವರ ಬಳಿ ಹೋದರು, ಅಪಚಾರ ವಿಷ್ಣು ಚಕ್ರದ ನಾವೇನು ಮಾಡೋಕ್ಕಾಗಲ್ಲ. ಶಿವನ ಬಳಿ ಹೋದರೆ ಅಪಚಾರ ಇಲ್ಲಿ
ಸೂರ್ಯಚಕ್ರದಲ್ಲಿ. ಆ ಸೂರ್ಯಚಕ್ರ ಯಾವನು ಕೈಲಿ ಇದೆಯೋ ಅವನೇ ಹೋಗಿ ಅರ್ಥೈಸು, ದಾರಿ ಹೇಳ್ಕೊಡ್ತೀನಿ ನಾನು. ಸೂರ್ಯಚಕ್ರಧಾರಿ ನಾರಾಯಣ ಪಾದಂಗಿಯನ್ನು ಕಾಪಾಡಬೇಕು ಪ್ರಭು ಅಂತ ಹೇಳಿದ್ರೆ ಕಾಪಾಡ್ಬೋದು. ಅದು ಸೂರ್ಯಚಕ್ರ ಇದೆಯಲ್ಲ, ಅದನ್ನು ಭೋಗಿಕ್ಕಿಟ್ಬಿಟ್ಟಿದ್ದೀನಿ ನಾನು. ಯಾರ ಬಳಿಯಲ್ಲಿ? ಅಂಬರೀಷನ ಬಳಿ ಇಟ್ಟಿದ್ದೀನಿ. ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ. ಅಸ್ವತಂತ್ರ ಅಲ್ಲ ಅವನು, ಅಸ್ವತಂತ್ರ ಇವ ಭಕ್ತ ಪರಾಧೀನ. ಅದನ್ನು ಒಳ್ಳೆಯ ನಿಮಗೆ ತುಂಬ ಪ್ರೀತಿ, ನನಗೆ ಒಳ್ಳೇದಕ್ಕೋಸ್ ಹೇಳ್ತೇನೆ. ಅವನ ಕಾಲಕ್ಕೆ ಹೋಗ್ಬಿಡು, ಒಳ್ಳೇದಾಗತ್ತೆ. ಇತ್ರೀ ಲೋಕಾಂತಂ ಪರಿಕ್ರಮ್ಯ ತಮೇವ ಶರಣಂಗತ. ಒಂದು ಅವನ ಕಾಲಿಗೆ ಬೀಳ್ತಾನೆ ಅವನು. ತುಂಬ ಲಜ್ಜೆ ಮಹಾತ್ಮರೇ ಹೇಳು ಹೇಳಿ ಹೇಳಿ ಅಂತ ಹೇಳಿಸ್ಬಿಟ್ಟು ಸುದರ್ಶನ ಪ್ರಾರ್ಥನೆ ಮಾಡ್ತಾನೆ. ಮಹಾಪ್ರಭು, ನಿನ್ನ ಪ್ರಾರ್ಥನೆ ಮಾಡಿದ್ದು ನನ್ನನ್ನು ಈ ಭೂತ ಇದೆಯಲ್ಲ ಅದ್ರ ಜೊತೆ ಕಾಪಾಡು ಅಂತ ಹೇಳಿದ ಹೊರತು ಇವನ್ನ ಒಟ್ಟಿಸ್ಕೊಂಡು ಹೋಗು ಅಂತ ಪ್ರಾರ್ಥನೆ ಮಾಡೋದು ಎಷ್ಟು ನೀವು ಮಾಡಿರೋದು ಅದು ಅಂದಿನ ತಗೊಂಬಿಡಿ, ಶಾಂತರಾಗು ಅಂತ ಪ್ರಾರ್ಥನೆ ಮಾಡ. ಸುದರ್ಶನ ಶಾಂತನಾದ. ಆವಾಗ ದುರ್ವಾಸ ನೆಪಿಸಿ ಅವ್ರ ಸ್ನಾನಗಳನ್ನು ಮಾಡಿಸಿ ದಯವಿಟ್ಟು ಪಾಲನೆ ಮಾಡಬೇಕು, ನೀವು ಪಾದತೀರ್ಥ ಸ್ವೀಕಾರ ಮಾಡಬೇಕು ಅಂತ ಮಾಡಿ. ಎಂಥ ಮಹಾತ್ಮ ಏನಂದರೆ, ಈ ಘಟನೆ ಆಗುವ ವೇಳೆಗೆ ಕೇವಲ 100 ವರ್ಷಗಳು ಕಳೆದಿತ್ತು. ಅಲ್ಲಿವರೆಗೂ ಇವನ ಪಾಲನೆ ಕರೆದ್ಬಿಟ್ಟು ಅವನೆಲ್ಲೋ ಕಟ್ಟಲಿದ್ದಾನಲ್ಲ ಅಂದ್ಬಿಟ್ಟು ಅಲ್ಲಿವರೆಗೂ ಇವನು ಊಟ ಮಾಡಿಲ್ಲ. ಒಂದು ದಿವಸ ಏಕಾದಶಿ ಎಲ್ಲ ಇದು 100 ವರ್ಷದ ಏಕಾದಶಿ. ಆಮೇಲೆ ಅವನು ನಮಸ್ಕಾರ ಮಾಡಿ ಪಾತೀಸ ತೆಗೆದುಕೊಂಡು ಆಮೇಲೆ ಪಾಲನೆ ಮಾಡೋಣ. ಇದೆ ಅಂಬರೀಷ ಭಾಗವತ ಶಿರೋಮಣಿ. ಈ ಭಾಗವತ ಲಿಸ್ಟ್ನಲ್ಲಿ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸ ಅಂಬರೀಷ ಅಂತ ಭಕ್ತ ಶಿರೋಮಣಿ ಶ್ರೀರಾಮದೇವ ವಂಶದಿಂದ ಹುಟ್ಟಿದ್ದವನು. ಅವನ ಮನೆ ಮುಚ್ಚಿಕೊಂಡ ಅವ ದೊಡ್ಡ ಮಹಾತ್ಮ ಇರಲಿ ಅಂತ ಕಥೆಯನ್ನು ಶ್ರೀಮದ್ ಭಾಗವತರ 8ನೇ ಸ್ಕಂದದಲ್ಲಿ ನಾವು ನೋಡ್ತೀವಪ್ಪ. ಮತ್ತೊಂದು ಸಣ್ಣ ಕಥೆಯ ಜೊತೆಯಲ್ಲಿ ಇವತ್ತಿನ ಪಾಠವನ್ನು ಭಾಗವತ ಅರ್ಪಣೆ ಮಾಡ್ತೀವಿ. ಅದು ಭಾಗವತರಿಗೆ ಭಾಗವತ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಗಜೇಂದ್ರವರ್ಧನ ಕಥೆ. ಗಜೇಂದ್ರ ಆನೆಗಳ ರಾಜ. ಶ್ರೀಮದ್ ಭಾಗವತದಲ್ಲಿ ಆಸೀದ್ ಗಿರಿವರೋ ರಾಜನ್ನೇ ತ್ರಿಕೂಟೈತಿ ವಿಶ್ರುತಃ. ತ್ರಿಕೂಟ ಎಂದು ಕರೆಯಲ್ಪಡತಕ್ಕಂಥ ದೊಡ್ಡ ಪರ್ವತಪ್ಪ ಉತ್ತರ ತ್ರಿಕೂಟ. ಕ್ಷೀರೋದಯನಾವೃತ ಶ್ರೀಮಾನೇ. ಕ್ಷೀರ ಸಮುದ್ರ ಸುತ್ತಲೂ ಇದೆ, ಆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಪರ್ವತ ಇದೆ. ಆ ಕ್ಷೀರ ಸಮುದ್ರ ರಾಜ ಈ ಪರ್ವತ ರಾಜ ಸುಪರ್ವತರ ಎನ್ನುವ ತ್ರಿಕೂಟಕ್ಕೆ ನಿತ್ಯವೂ ತನ್ನ ಎಲೆಗಳಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ತನ್ನಲ್ಲಿರುವ ಅನರ್ಘವಾದ ರತ್ನದ ಕಾಣಿಕೆಯನ್ನು ಅಪಣೆ ಮಾಡ್ತಾ ಇದ್ದಾನೆ ಅಂತ ಪರ್ವತಗಳ ರಾಜ ತ್ರಿಕೂಟ. ಅಲ್ಲಿ ಒಂದು ದೊಡ್ಡ ಕಾಟು, ಅಲ್ಲಿ ವರುಣದ್ರೋಣಿ ಅಂತ ಒಂದು ವರುಣದೇವರಿಗೆ ಪ್ರಿಯವಾಗಿರ್ತಕ್ಕದ್ದು ಒಂದು ದೊಡ್ಡ ಸರೋವರ, ಅದು ದಿವ್ಯವಾದ ಸರೋವರ. ಒಂದು ಆನೆ ಪ್ರಖರವಾದ ಸೂರ್ಯನ ಕಿರಣಗಳಿಂದ ದಗ್ಧವಾಗಿ ನೀರು ಕೂಗಿಲ್ಲದೆ ಬಹಳ ಕಾಟ ಅಲ್ಲ ಅಲ್ದಾಡ್ತಾ ಅಲ್ದಾಡ್ತಾ ತನ್ನ ಹಿಂಡಿನ ಜೊತೆಯಲ್ಲಿ ಒಂದು ದೊಡ್ಡ ಸರೋವರಕ್ಕೆ ಬಂದು ಆ ಸರೋವರದಲ್ಲಿಯಿತು. ಅಮೃತಾಯಮಾನವಾಗಿರ್ತಕ್ಕಂಥ ಸರೋವರದಲ್ಲಿ ತಾನು ಸ್ನಾನ ಮಾಡಿ ತನ್ನ ಪರಿವಾರಕ್ಕೂ ಸ್ನಾನ ಮಾಡಿಸಿ ಯಥೇಚ್ಛವಾಗಿ ಅಲ್ಲಿರುವ ಕಮಲದ ಹೆಗಳನ್ನೆಲ್ಲ ತಿಂತ ಮಧ್ಯದಲ್ಲಿ ಹಿಂದುಗಡೆ ಮೃತ್ಯು ಕಾದಿದೆ ಅನ್ನೊಂದನ್ನೇ ಮರೆತು ಇಂದ್ರಿಯ ಸುಖಗಳಲ್ಲಿ ಮಗ್ನವಾಗಿ ಇದಾಗ್ತಾ ಇದೆ. ಅವ ಇದ್ದಕ್ಕಿದ್ದಂತೆಯೇ ಒಂದು ದೊಡ್ಡ ಮೊಸಳೆ ಬಂದು ಅದ ಕಾಲು ಹಿಡ್ಕೊಂಡ್ಬಿಡ್ತು. ಆ ಮೊಸಳೆ ಹಿಡಿದುಕೊಳ್ಳೋಕ್ಕೋಸ್ಕರವಾಗಿ ಇದು ಎಳೆಯುತ್ತೆ, ಇನ್ನು ನೀರು ಎಳೆಯೋಕ್ಕೋಸ್ಕರ ಅದು ಎಳೆಯುತ್ತೆ. ಇಬ್ಬರು ಎಳೀತಾ ಇದ್ದಾರೆ, ಇಬ್ಬರಿಗೂ ಸಮಾನ ಬಲ, ಅನೇಕ ಅದ್ಭುತವಾದ ಬಲ. ಆದರೆ ನೀರಿನಲ್ಲಿ ಮೊಸಳೆ ಬಲ ಅಂತ ಹೇಳ್ತಾರೆ. ಹಮಾರೆ ಗಲೀಮೆ ಕುತ್ತ ಅಭಿ ಶೇರ್ ಹೋತಾರೆ ಅಂತ. ಅದರ ಮನೇಲಿ ಬಲ ಜಾಸ್ತಿ ಅದಕ್ಕೆ. ಜೊತೆಗೆ ಇದು ಬರೀ ಆನೆ ಅಲ್ಲ, ಅದು ಬರೀ ಮೊಸಳೆ ಅಲ್ಲ, ಹಿಂದೆ ಅವರಿಬ್ಬರು ಕೂಡ ದ್ವಂದ್ವಯುದ್ಧ ಮಾಡಿದ್ದವರು, ದೇವತಾ ಸ್ವರೂಪದಿದ್ದವರು. ಆ ದ್ವಂದ್ವಯುದ್ಧ ಮಾಡಿ ಅಲ್ಲಿ ಸೇಡು ತಿಳಿಸ್ಕೊಳ್ಳಿ ಮುಗಿದೆ ಈ ಜನ್ಮದಲ್ಲಿ ಸೇರಿದುಕೊಳ್ಳಿ ಹುಟ್ಟಿದ್ದಾರೆ. ಆನೆ ಬಲ ಜಾಸ್ತಿ, ಇದು ಎಳೆಯುತ್ತೆ ಅದು ಎಳೆಯುತ್ತೆ. ಉಳಿದ ಆನೆಗಳು ತಮ್ಮ ಪ್ರಭುವನ್ನು ರಕ್ಷಿಸೋಕ್ಕೋಸ್ಕರವಾಗಿ ಎಷ್ಟೆಷ್ಟು ಸಹಾಯ ಮಾಡಿದ್ರು, ಏನು ಮಾಡೋಕ್ಕ. ಇದೇ ಬಲ ಶಿಥಿಲವಾಯಿತು, ಇದರ ಅಂಗಾಂಗಗಳಲ್ಲೂ ಕೂಡ ಶ್ಲತಸಂಧಿ ಬಂದವಾಯಿತು. ಇನ್ನು ಯಾರು ರಕ್ಷಣೆ ಮಾಡೋಕ್ಕಾಗೋಲ್ಲ ಅಂತ ತೋರ್ದಾಗ ಅದು ದೇವತೆಗಳೇ ನನ್ನ ಕಾಪಾಡಿ, ಭಗವಂತನೇ ನನ್ನ ಕಾಪಾಡಿ ಎಂಬುದಾಗಿ ಸ್ತೋತ್ರ ಮಾಡಿತು. ಲೋಕಕ್ಕೆಲ್ಲ ಅವನು ಮಳೆನ ಕೊಡ್ತಾನೆಯೋ, ಅಂತ ಮೂರು ಲೋಕದ ಸ್ವಾಮಿ ಆದವನನ್ನು ಕಾಪಾಡಲಿ ಎಂದೋಣೆ. ಓಹೋ ನನ್ನನ್ನೇ ಕರೀದಾನೆ ಅಂತ ಇಂದ್ರ ಬರ್ತಾ ಇರೋವಾಗಲೇ ವಿಶ್ವನನ್ನು ಅವನು ಸಂಹಾರ ಮಾಡ್ತಾನೆಯೋ, ಹೇ ನನ್ನಲ್ಲಿ ಅದುದನ್ನು ಕರೆದು ಅವನು ಹೊರಟೋಗ್ತಾನೆ. ಈ ಒಂದೊಂದು ದೇವತೆ ಮಾಡುವ ಕೆಲಸ ಬೇಕಾದ್ರೆ ಆ ದೇವತೆ ಬಂದು ಇನ್ನೊಂದು ಹೇಳಿದ್ರೆ ಅದು ಹೊರಟೋಗ್ಬಿಡುತ್ತೆ. ಕೊನೆಗೆ ಪುರುಷಾಯ ಆದಿಬೀಜಾಯ, ಆದಿಮೂನಾಗಿರೋ ಭಗವಂತ ಬರಲಿ ಎಂದೊಡನೆಯೇ ದೇವದೇವನು ತನ್ನ ಆದಿಶೇಷನ ಪ್ರಣಾಮಣಿ ಪರ್ಯಂಕದಲ್ಲಿ ಬೌಡಿಸ ದೇವನು ಇದನ್ನು ಕರೆಯೇ ಹೊರಟು ಒಡನೆಯೇ ಹೊರಟು ಬಂದ ಅಲ್ಲಿಂದ. ಕಿಂಕಿಮೇತ ಇತಿ ಸಂಭ್ರಮ ಭೀತ ಯಾಕುಲಂ ಸದೈತ ಜನವರ್ಗಂ ಶೀಘ್ರಮೇ ಪರಿಹೃತ್ಯ ಜಗಾಮ ಭಕ್ತರಕ್ಷಣ ಚನ ಕರುಣಾಲು ಸೋಪಿ ಮಾನಜವೇನ ಮುಕುಂದಂ ಊಢವಾ ನದಿಪಥಂ ಮನಸೋಪಿ. ಮಿತಿವೇಗದಿಂದ ಭಗವತ ಸ್ವರಾಯೇ ನಮಃ ಅಂತ ಆ ಭಗವಂತನ ತ್ವರೆಗೆ ನಮಸ್ಕಾರ. ಹೊರಡುವಾಗ ಇದು ಹೊರಡಬಿಡದಿಂದ ಅಂತ ಮನೆಯಲ್ಲೂ ಹೇಳಲಿಲ್ಲ, ಪರಿವಾರದವ್ರನ್ನೂ ಕರೀಲಿಲ್ಲ. ಗುರುಕ್ಕೆ ಬಂತ ರೆಡಿ ಮಾಡ್ಕೋ, ಮೇಲೆ ಕೂತ್ಕೊಳ್ಳತಕ್ಕಂಥ ಪೀಠವನ್ನು ಹಾಕು, ಅದು ಹೇಳಿದೆ. ಧರಿಂಟು ಹೋಗಿ ಕೂತ್ಬಿಟ್ಟೆ ಕೂತಿದ್ದು ಹೊರಳು ಮುದ್ದಕ್ಕೆ ಆ ಕರುತ್ ಬಂದ ಬೇಗನು ಹೋಗು. ಯಾಹಿ ಯಾಹಿ ತರಸೇತಿ ಜಗಾದ ತಂತಿದಂ ಪ್ರಥಮ ಶಬ್ದ ವಿಷಣ್ಣಂ. ಬೇಗನು ಹೋಗು, ಬೇಗನು ಹೋಗಿ ಚುಚ್ಚುತ್ತಾ ಇದ್ದಾನೆ ಗರುತ್ ಮಂತನ್ನ. ಆ ಗರುತ್ ಮಂತ ವೇಗದ ದೇವತೆ, ಪ್ರಾಣಸ್ಯ ಪ್ರಾಣ ಮನ್ಯತೆ ಅಂತ ಆಚಾರ್ಯ ಕರೀತಾರೆ ಅವನನ್ನ. ಆ ವೇಗದ ದೇವತೆಯನ್ನೇ ವೇಗೋ ಹೋಗು ಅಂದ್ರೆ ಮಾವುಮಾನ, ಈ ಥರ ಮಾತು ಯಾವತ್ತೂ ಕೇಳಿರಲಿಲ್ಲ ಅವನು. ಕೇಳಬೇಕಾದ ಬಂತು ಹೊರಟ ಮನಸ್ಸನ್ನು ಮೀರಿದ ವೇಗದಿಂದ, ಮನಸ್ಸನ್ನು ಮೀರಿದ ಸ್ವಾಮಿಯನ್ನ ಕರ್ಕೊಂಡು ಹೋಗ ಹೇಳಿದ ಬಳಿಯಲ್ಲಿ. ಒಡನೆ ಅವನು ನನ್ನ ಸೂತ್ರ ಚಕ್ರದಿಂದ ಆ ಮೊಸಳಿನ ಕತ್ತರಿಸಿ ಹಾಕಿ ಗಜಾಂಜನಿ ಬಿಡುಗಡೆ ಮಾಡಿದ. ಆ ಗಜಾಂಜನಿಗೆ ಭಗವಂತನ ಸ್ಪರ್ಶದಿಂದ ದಿವ್ಯ ದೇಹ ಉಂಟಾಯಿತು. ಆ ಮೊಸಳಿಯು ದೇವತಾರೂಪವನ್ನು ಪಡೆಯಿತು. ವಾಸ್ತವವಾಗಿ ಆ ಗಜರಾಜ ಯಾರು, ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಪಾಂಡ್ಯ ದೇಶದ ರಾಜ, ಮಹಾಭಗವದ್ಭಕ್ತ, ಪ್ರತಿತು ದೇವರ ಧ್ಯಾನ ಮಾಡೋನು, ದೇವರ ಆರಾಧನೆಯನ್ನು ಮಾಡೋನು. ಒಂದು ಸಲ ದೇವರ ಆರಾಧನೆಯಲ್ಲಿ ಮಗ್ನರಾಗಿರುವಾಗ ಅವರು ಆತನ ಮನೆಗೆ ಶ್ರೀಪಾದರನ್ನು ಬೆಳೆಸಿದರು ಅಗಸ್ತ್ಯ ಮಹರ್ಷಿಗಳು. ಅಗಸ್ತ್ಯ ಮಹರ್ಷಿ ಬಂದಿದ್ದಾರೆ ಅಂದರೆ ಹಬ್ಬದ ವೆಯ್ಟ್ ಮಾಡಲಿ, ಪೂಜಾ ಮಾಡಿದ್ದಾರೆ ಅಂತ ಹೇಳು ಅವರಿಗೆ. ಹೇಳಬೇಕಾದ್ದೆ ಇದನ್ನ, ಯಾರೋ ಬಂದ್ಬಿಟ್ಟು ಪೂಜೆ ಬಿಟ್ಟು ಓಡ್ಬಿಡ್ಬಾರ್ದು. ಆದರೆ ಅಗಸ್ತ್ಯ ಎಕ್ಸೆಪ್ಷನ್ ಅನ್ಕೊಂಡ ಅಗತ್ಯ ಸಮಾನರಾದ ಬ್ರಹ್ಮಜ್ಞಾನಿಗಳು ಬಂದರೆ ಬರೀ ಬ್ರಹ್ಮಿಯಲ್ಲ ಇವರು, ಬ್ರಹ್ಮೀಯಾನ್ ಬ್ರಹ್ಮಿಷ್ಠ ಅಂತ ಮೂರ್ತಿಮತ್ತಾದ ಭಗವಂತನಾಗಿರ್ತಕ್ಕವರು ಇವರು ಬಂದರೆ ಒಡನೇ ಎದ್ದು ಗೌರವ ಮಾಡಿ ಅವರ ಅನುಮತಿ ತಗೊಂಡು ಆರಾಧನೆ ಮುಂದುವರೆಸಿದ್ರೆ ಆ ಪೂಜೆಯ ಫಲ ಒಂದಕ್ಕೆ ನೂರಷ್ಟಾಗುತ್ತೆ. ಶಾಸ್ತ್ರದಲ್ಲಿ ಜಪ ಮಾಡ್ತಿರುವಾಗ ಆ ಜಪ ಮುಗಿಯುವವರೆಗೂ ಮಧ್ಯೆ ಮಾತನಾಡಬಾರದು, ಚಿಕ್ಕ ಮಾಡ್ತಾ ಇರಬೇಕು. ಆದ ಅಸಮಿನಾದರೂ ಜ್ಞಾನಿಗಳು ಬಂದುಬಿಟ್ರೆ ಒಡನೆ ಜಪ ನಿಲ್ಲಿಸಿ ಆ ಜ್ಞಾನ ಕರೆದು ಅವನ ಆಸನದ ಕೂರಿಸಿ ಜಪನ ಮುಂದುವರಿಸಬಹುದೇ ಅಂತ ರಮದಿ ತಗೊಂಡು ಜಪ ಮುಂದುವರಿಸ್ತಾರೆ. ಆ ಜಪವು ನೂರ್ಮಡಿಯಾದ ಫಲವನ್ನು ಕೊಡುತ್ತದೆ. ಇದು ಶಾಸ್ತ್ರ ಅನುಶಾಸನ. ಹಾಗೆ ಪೂಜೆ ಮಾಡ್ತಾ ಇದ್ದ ಅವನು, ಅಗಸ್ತ್ಯರು ಬಂದು ಅವರು ಗೌರವಿಸಿ ಪೀಡಿ ಕೂರಿಸಿ ಪೂಜೆ ಮುಂದುವರಿಸ್ತಾನೆ. ಆದರೆ ಆ ವಿಶೇಷಣೆ ನಿಮ್ಮನ್ನು ಮರ್ತಾ ತಪ್ಪು ಕೆಲಸವೇ ಅದು, ಇತರರಂತೆ ಅಲ್ಲ ಅಗಸ್ತ್ಯರು. ಒಡನೆ ಕೋಪ ಬಂದವರು ಮದೋನ್ಮತ್ತನಾಗಿ ನಿನ್ನ ಕರ್ತವ್ಯ ಮರ್ತಿದೆಯೇ, ಆ ಮದೋನ್ಮತ್ತವಾದ ಗಜವಾಗಿ ಹುಟ್ಟು ಅಂತ ಶಾಪವನ್ನು ಕೊಟ್ಟರು. ಆ ಶಾಪ ಕೊಟ್ಟರು ಹೊರಟೋಗಲಿಲ್ಲ, ಆ ಶಾಪ ಇವನು ಗೊತ್ತಾಗುವಂತ ತಿಳಿಪಡಿದರು. ಇವನು ಗೊತ್ತಾಯಿತು, ಅವ್ರು ನಮಸ್ಕಾರ ಮಾಡಿ ಅಂತ ಕೇಳ್ಕೊಂಡ.
ನಾ ಕೊಟ್ಟರೋ ಶಾಪ ಒಳ್ಳೇದಾಗತ್ತೆ ನಿನಗೆ ಹೋಗು. ಶಾಪೋ ಪಿತರ್ಕ ಸುಖತಃ ವಿಮಲೇಂದ್ರಿಯಾಣಾಂ. ಯಾರು ಇಂದ್ರಿಯಗಳು ಶುದ್ಧವಾಗಿದೆಯೋ ಅವರು ಶಾಪ ಕೊಟ್ಟರು ಮುಂದಕ್ಕೆ ಒಳ್ಳೇದಾಗತ್ತೆ ಅದ್ರಿ ಅಂತ. ಆ ಗಜರಾಜ ಆ ಇಂದ್ರೋಜ್ಞ ರಾಜನೇ ಇವಾಗ ಗಜರಾಜನಾಗಿ ಹುಟ್ಟಿದ್ದಾನೆ. ಆ ಮೊಸಳಿಯು ಒಬ್ಬ ಗಂಧರ್ವ, ಹೂ ಹೂ ರಿತಿಪ್ಪದ ದೇವ ವರ ಕದಾಸೀತ್ ಹೂ ಹೂ ಅಂತ ಹೆಸರು ಒಬ್ಬನಿಗೆ. ಅವನು ಹೀಗೇನೆ ದೇವರ ಮಹರ್ಷಿಗಳು ಬಂದಾಗ ಅವ್ರನ್ನ ಗಮನಿಸ್ದೆ ತನ್ನ ಕ್ರೀಡೆಯಲ್ಲಿ ಆಸಕ್ತನಾಗಿದ್ದ ಕಾರಣದಿಂದ ಮೊಸಳೆ ಹುಟ್ಟು ಅಂತ ಶಾಪ ಕೊಟ್ಟು ಆ ಮೊಸಳೆ ಆನೆ ಅವರೇ ಹೀಗೆ ಹುಟ್ಟಿದ್ದಾರೆ. ಭಗವಂತನ ಸಂಬಂಧದಿಂದ ಇಬ್ಬರಿಗೂ ಬಿಡುಗಡೆ. ಏ ಮೊಸಳೆಯ ಉಪದ್ರವದಿಂದ ಆನೆಯನ್ನು ಕಾಪಾಡಿದಂಥ ದೇವರು ಅಂತ ಹೊರಬೇಕಂದ್ರೂ ಕೂಡ ಸಂಸಾರದ ಮೊಸಳೆಯ ಉಪದ್ರವದಿಂದ ಜೀವವನ್ನು ಉದ್ಧಾರ ಮಾಡಿದ ಮುಕ್ತಿಯನ್ನು ಕೊಟ್ಟಂತಹ ಸ್ವಾಮಿ ನಾರಾಯಣ ಅಂತ. ಆ ದೇವರಿಗೆ ಅಷ್ಟಭುಜ ಅಂತ ಹೇಳಿದರು ಶ್ರೀಮದ್ ಆಚಾರ್ಯರು. ಅವನ ವಿಷಯವಾಗಿ ಅಷ್ಟಭುಜ ಅಷ್ಟಕ ಅಂತ ಸ್ತೋತ್ರ ಮಾಡಿದ್ದಾರೆ. ತಮಿಳುನಾಡಿನ ಕಾಂಚೀಪುರಕ್ಕೆ ಹೋದಾಗ ಅಷ್ಟಭೋಜಾನಂದ ಸ್ವಾಮಿಯ ದರ್ಶನಕ್ಕೆ ಹೋಗ್ಬೇನೆ. ಆತ ಕನ್ನಡದಲ್ಲೇ ಇರ್ತಕ್ಕವರು ಬಿರಿಗಿರಂಗನ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿ ದೇವರ ಮೇಲುಗಡೆ ಅಲ್ಲ ಕೆಳಗಡೆ ಇಲ್ಲಿ ಪುಷ್ಕರಣ ತೀರದಲ್ಲಿ ಗಜೇಂದ್ರವರ್ಧನ ಸನ್ನಿಧಿ ಅಂತಿದೆ, ಅಲ್ಲಿ ಅಷ್ಟಭೋಜನನ್ನ ದರ್ಶನ ಮಾಡ್ಬೋದು. ಅದೇವನ್ನ ಇದನ್ನೇ ದೊಡ್ಡಯಾಚಾರ್ಯರು ತಮ್ಮ ಸ್ತೋತ್ರದಲ್ಲಿ ಗಜೇಂದ್ರ ಸ್ತೋತ್ರ ಬಹಳ ಚೆನ್ನಾಗಿ ಮಾಡ್ತಾರೆ. ಗ್ರಹಗ್ರಸ್ತೇ ಗಜೇಂದ್ರೇ ರೋಚಿ ಸರ್ಭಸಂ ತಾರ್ಕ್ಷಮಾರೋಹ್ಯ ಸಾವನ್ ಯಾಘೋರ್ಣನ್ ಮಾಲ್ಯಭೂಷಾವಸನ ಪರಿಕರ ಮೇಘ ಗಂಭೀರ ಘೋಷ ಆಬಿಭ್ರಾಣ ರಥಾಂಗಂ ಶರಮಸಿಮಭಯಂ ಶಂಖಜಾಪೌ ಸಖೇಟೌ ಹಸ್ತೈ ಕೌಮೋದಿ ಕಿಮಪಿ ಹರತು ಹರಿರಸೌ ಅಂಬಸಾಂ ಸಮ್ಮತೇರ್ನ. ಶಂಖ ಚಕ್ರ ಖೇಟ ಒಟ್ಟು ಎಂಟು ಆಯುಧಗಳು. ಅಂತಹ ಸ್ವಾಮಿ ನನ್ನನ್ನು ಪಾಪಗಳ ದೆಸೆಯಿಂದ ಉದ್ಧಾರ ಮಾಡಲಿ. ಈ ಗಜೇಂದ್ರವರದನ್ನ ಪ್ರಾತಃ ಕಾಲ ಸ್ಮರಣೆ ಮಾಡ್ಕೋಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಹೀಗೆ ಮಾಡೋ ಆ ರಾತ್ರಿಯೆಲ್ಲ ತಮಸ್ಸು ಆವರಿಸಿರುತ್ತಲ್ಲ ಅದೇ ಮೊಸಳೆ. ಆ ಮೊಸಳೆ ದೆಸೆಯಿಂದ ನಮ್ಮನ್ನು ಉದ್ಧರಿಸಿ ಬೆಳಕು ಕೊಡ್ತಾನೆ ಭಗವಂತ. ಆ ಭಗವಂತನ ಕಥೆ ಪ್ರತೀಕ ಇದು ಅಂತ ಇದು ವಿವರಣೆ ಕೊಡ್ತಾನೆ. ಈ ಕಥೆಯನ್ನು ಕೇಳಿದ್ರೆ ಪುಣ್ಯ ಉಂಟು ಅಂತ ಹೇಳ್ತಾರೆ. ಈ ಕಥೆಯಲ್ಲಿ ಹೇಳಿರ್ತಕ್ಕದ್ದು ಯಾವುದೋ ಒಂದು ಘಟನೆ ಸ್ಮರಣ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಹೇಳ್ತಾರೆ. ಹೇಳುವಾಗ ಆ ಗಜೇಂದ್ರನನ್ನ ಗಜೇಂದ್ರ ವರದನನ್ನ ಆ ತ್ರಿಕೂಟ ಪರ್ವತವನ್ನು ಆ ತ್ರಿಕೂಟ ಪರ್ವತಿರ್ತಕ್ಕಂಥ ಕಾಡನ್ನು ಆ ಕಾಡಲ್ಲಿರತಕ್ಕ ಬಿದಿರು ಮೇಳೆಗಳನ್ನು ಕೌಸ್ತುಮಣಿಯನ್ನು ರುದ್ರನನ್ನು ಪುಣ್ಯಾತ್ಮರ ದೇವತೆಗಳನ್ನು ಇವರಲ್ಲಿ ಯಾರನ್ನು ಸ್ಮರಿಸಿದ್ರು ಗಜೇಂದ್ರ ವರದನ ಸ್ಮೃತಿಯಲ್ಲಿ ತಗೊಂಡ್ರೆ ಅವಾಗೆಲ್ಲ ಬೆಳಕು ತೋರಿಸ್ತೀನಿ ಅಂತ ಭಗವಂತನ ಅಭಯ ಅಂತ ಶ್ರೀಮದ್ ಭಾಗವತ ಹೇಳುತ್ತದೆ. ಯಾವುದು ಆ ತ್ರಿಕೂಟ ಪರ್ವತ ಅಂದರೆ ಉತ್ತರ ತ್ರಿಕೂಟ ಅಂತ ಕರೆದೆ. ದಕ್ಷಿಣ ತ್ರಿಕೂಟ ಉತ್ತರ ತ್ರಿಕೂಟ ಉಪಯೋಗ ಸ್ಥಾನ. ಅಲ್ಲಿ ದೃಶ್ಯಗಳೆಲ್ಲ ಜೋಡಿಯು ನೋಡ್ತಾರೆ. ಅಲ್ಲಿ ಬೀರದ ಮೇಳೆಯೇ ನಮ್ಮ ಹಿಂದೆ ಇರತಕ್ಕಂಥ ಬೆನ್ನುಮೂಳೆ ಪೃಷ್ಠವಂಶ ಅಂತ ಯೋಗಶಾಸ್ತ್ರ ಕರೀತಾರೆ. ಅಲ್ಲೇ ಘಟನೆ ನಡೀತಕ್ಕದ್ದು. ಅಲ್ಲಿ ಭೂಯುಗದವರೆಗೂ ಬಂದಿರತಕ್ಕಂತಹ ಒಂದು ಜೀವ ಆ ಜಾಗದಲ್ಲಿ ಮಹಾಗುರು ಅನುಗ್ರಹ ಇಲ್ಲದೆ ಇದ್ದರೆ ಮತ್ತೆ ಎಳೆಯಲ್ಪಡ್ತಾನೆ. ಆವಾಗ ಆ ದ್ವಿದಳ ಪದ್ಮದಲ್ಲಿ ಕುಳಿತು ಜೀವನ ಮೇಲೆ ಕೆಳಿತಕ್ಕಂಥ ಆದಿಗುರುವೇ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಎಂಬುದಾಗಿ ಗಜರಾಜನು ತನ್ನ ಶುಂಡಾದಂಡದಿಂದ ಒಂದು ಕಮಲವನ್ನು ಮೇಲೆ ಕೆತ್ತಿ ಯಾವನ್ನು ಸ್ತೋತ್ರ ಮಾಡಿದನೋ ಆದಿ ಮೂಲ ನೋಡಿ. ಉಳಿದ ದೇವತರು ಯಾತಕ್ಕೆ ಬರಲಿಲ್ಲ ಅಂದರೆ ಬರಬಾರು ಅಂತ ಅರ್ಥವಲ್ಲ. ಲಿಂಗಭೇದ ಸಹಿತ ಅಮರ ಅಸ್ತೆ ಅವರೆಲ್ಲರಿಗೂ ಲಿಂಗಭೇದಗಳು ಅಂದರೆ ನನಗಿಷ್ಟು ಕೆಲಸ ನನಗಿಷ್ಟು ಕೆಲಸ ನಂದು ಇಷ್ಟು ಇದ್ದಾರೆ. ಒಂದು ಮಹಾವೃಕ್ಷದಲ್ಲಿ ಎಲೆಯನ್ನು ಕೂಡ ಎಲೆ ಕೆಲಸ ಅಷ್ಟೇ. ಅದೇ ನೀವು ಹಣ್ಣು ಸ್ತೋತ್ರ ಮಾಡಿದ್ರೆ ಎಲೆಗೆ ಇಷ್ಟು ಇಲ್ಲ. ಎಲೆ ಸ್ತೋತ್ರ ಮಾಡಿದ್ರೆ ಅದರದೊಂದು ಇದಕ್ಕೆ ಬಿಟ್ಬಿಟ್ರೆ ಅದು ಬೇರೊಂದು ಸ್ತೋತ್ರ ಮಾಡಿ ಎಲ್ಲವನ್ನು ಅಂದೆ ಅಂತ ಅಂದರೆ ಹಾಗೆ ಬೇರೆನಂತೆ ಇರ್ತಕ್ಕವನು ಮೂಲ ಮೂಲೇತಿ ಚಿನ್ನೆ ಗ್ರಾಹಗ್ರಸ್ತೆ ಗಜೇಂದ್ರೇ ಬೃವತಿ ಸರಭಸಂ ತಾರ್ಕ್ಷ್ಯಮಾರುಹ್ಯಧಾವನ್ನೆ. ಮೂಲ ಮೂಲ ಆದಿಮೂಲ ಅಂತ ಕರೆದಾಗ ಮೂಲ ರೂಪನೇ ಬಂದ. ಇಲ್ಲಿ ಯಾವ್ಯಾವ ಸ್ತೋತ್ರ ಮಾಡಿದೆಯೋ ಅದರಲ್ಲೂ ನನ್ನ ಸ್ತೋತ್ರವೇ ಅದು ಅಂದ್ಕೊಂಡ ಮೂಲ. ಕಾಪಾಡದ ಅಂತ ಈ ಪರತತ್ವವನ್ನೇ ಕರೆದು, ಪರತತ್ವ ಯಾವುದು ಅಂತ ಕೇಳಿದಾಗ ವೇದವನ್ನು ಕೇಳಬೇಕು. ವೇದವೇ ಪರಮ ಪ್ರಮಾಣ, ಆ ವೇದ ಪುರುಷನೇ ಗುರುತ್ಮಾನು. ಎಲೆ ವೇದವೇ ನೀ ಹೇಳು ಪರತತ್ವ ಯಾವುದು ಅಂದರೆ ಗೊತ್ತಾಗಲ್ವೇನ್ರಿ, ಯಾವ ನಾನು ಹೊತ್ಕೊಂಡು ತಿರುಗಾಡ್ತಾ ಇದ್ದಾನೆಯೋ, ಯಾವನ ಕಿಂಕರು ನಾನಾಗಿದ್ದಾನೆಯೋ, ಯಾವನ ಧ್ವಜದ ಮೇಲೆ ನಾನಾಗಿದ್ದೇನೆಯೋ, ಯಾವನ ಮಿತ್ರ ನಾನಾಗಿದ್ದೇನೆಯೋ, ಯಾವ ನಾನು ಗಾಳಿ ಬೀಸ್ತಾ ಇದ್ದಾನೆಯೋ, ಅದೇ ಪರತತ್ವ ನೋಡಿ. ಪರತತ್ವ ಹೇಳ್ತಕ್ಕಂಥ ಕಥೆ ಜೊತೆಯಲ್ಲಿ ಈ ಕಥೆಯನ್ನು ಕುರಿತಾಗಿ ನಮ್ಮ ಇತಿಹಾಸದಲ್ಲಿ ಇನ್ನೊಂದು ಕಥೆ ಇದೆ. ಅಕ್ಬರ್, ಈ ಅಕ್ಬರರಿಗೆ ಒಳ್ಳೆಯ ಕಥೆಗಳು ಎಲ್ಲಿಯದು ಕೇಳಬೇಕು ಅಂತ ಇಷ್ಟ. ಈ ಹಿಂದೂ ಪಂಡಿತನೆಲ್ಲ ಕರೆಸಿ ಈ ಕಥೆಗಳೆಲ್ಲ ಕೇಳುವಾಗ ಕತೆ ಹೇಳಿ ಪುರಾಣದಲ್ಲಿ ಏನು ಕತೆ ಹೇಳಿದಾಗ ಅವರು ಈ ಗಂಜೇದನ ಕತೆ ಹೇಳಿದ್ದಾರೆ. ಅವನು ಕೇಳಿ ಆದ ಬಳಿಕ ಹೆಮೆ ಏಕಿ ನಹಿ, ಈ ಕತೆ ಸರಿಯಲ್ಲ, ತಪ್ಪು, ನಮ್ಮ ನಂಬಿಕೆ ಇಲ್ಲ. ಇವರು ಏನು ಜಾಪನ ಕ್ಯಾಬಾತಾಯ್ ಪರಮಾಯೆ, ಹೇ ಒಂದು ಆನೆಯನ್ನು ಕೊಲ್ಲೋಕ್ಕೋಸ್ಕರವಾಗಿ ಅಲ್ಲಿಂದ ಭಗವಂತ ಹಿಡಿದು ಬರಬೇಕೆ, ಯಾವನೋ ಜವಾನ್ ಕರೆದ್ಬಿಟ್ಟು ಗುಳಿತಲ್ಲ ಉಸ್ಪರ್ ಮತ್ತೆ ಗುಂಡು ಬಿಡ್ಬಿಟ್ಟು ಹೋಗ್ಬಿಡ್ಬಿಡ್ತಾನೆ. ಯಾವನೋ ಜವಾನ ಸಿಪಾಯಿ ಮಾಡೋ ಕೆಲಸಕ್ಕೋಸ್ಕರವಾಗಿ ಅಲ್ಲಿಂದ ಪರಮ ಪದದೊಳಗೆ ವಿಶ್ವಧರ್ಮ ತಲುಪೋದ್ರಿ ಬಿಡಬೇಕೆ ದೇವರು, ನಂಬಿಕೆ ಯೋಗ್ಯವಿಲ್ಲ. ಆ ಸಭೆಯಲ್ಲಿ ಬೀರ್ಬಲ್ಲು ಇದ್ನಂತೆ, ಅವನು ಕೇಳಿಸ್ಕೊಂಡಿದ್ದ ಸುಮ್ಮನೆ ಇದ್ಬಿಟ್ಟ. ಸ್ವಲ್ಪ ವಯಸ್ಸಾದ್ಮೇಲೆ ಈ ಅಕ್ಬರ್ ತನ್ನ ಪರಿವಾರದ ಜೊತೆಯಲ್ಲಿ ಈ ಜಲವಿಹಾರಕ್ಕೆ ಹೋಗ್ತಾ ಇದ್ದ, ಅಂದರೆ ದೋಣಿಯಲ್ಲಿ ಕೂತ್ಕೊಂಡು ಹೋಗ್ತಾ ಪ್ರಯಾಣ ಸುಖ ಅನುಭವಿಸೋದು ಹೋಗ್ತಾ ಇದ್ದ. ಇದಕ್ಕಿದ್ದಾಗೆ ಬೀರ್ಬಲ್ಲು ಬಂದ, ತಡವಾಗಿ ಬಂದ, ಅವನ ಮಗ ಜಹಂಗೀರ್ನು ಯಾಕೊಂಬಂದ ಮಗುವನ್ನು, ಎಲ್ಲ ಕೂತ್ಕೊಂಡಿದ್ದಾರೆ. ಇದಕ್ಕಿದ್ದಂತ ದೋಣಿಯಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಇವನು ಜಹಂಗೀರ್ನ ಕೆಳಗಡೆ ಕಂಪಾರ್ಟ್ಮೆಂಟ್ಗೆ ಮುಚ್ಚಿಬಿಟ್ಟು ಮೇಲ್ಗಡೆ ಇದ್ದಕ್ಕಿದ್ದಂತೆ ಒಂದು ಕಲ್ಲು ಎತ್ತಾಕ್ಬಿಟ್ಟ. ಏನು ಕೊಳ್ಳಿದ್ ಏನು ಏನು ಅಂದರೆ ಏನೇ ಯುವರಾಜ ಮುಳುಗೋಗ್ಬಿಟ್ರು, ಜಹಂಗೀರ್ ಬಿದ್ದ್ಬಿಡ ನೀರಿನಲ್ಲಿ ಅಂತ. ಒಡನೆ ಅವನು ಎತ್ತೋಕೋಸ ಅಕ್ಬರು ಬಿದ್ದ್ಬಿಟ್ಟ ಎತ್ತೋಕೋಸ್ಕರವಾಗಿ, ಆಮೇಲೆ ಅಕ್ಬರನ್ನು ಎತ್ಕೊಂಬಂದ್ರು, ಮಗು ಇಲ್ಲೇ ಇದೆ ತೋರಿಸಿ. ಯಾಕೋ ಬಿಲ್ ಹೀಗೆಲ್ಲ ಅನ್ಯಾಯ ಮಾಡಿದೆ, ಏನಿಲ್ಲ ಸ್ವಾಮಿ ಇಷ್ಟೇ, ಈ ಮಗು ಬಿದ್ದ್ಬಿಟ್ರೆ ಯಾಪ ಕೀತನೆ ತೈರಂದಾಸ ಚೆನ್ನಾಗಿ ಈಚೆ ತಕ್ಕವರಿಗೆ ಅಚಿತ ತೀರ್ಥ ಅಸ್ಕೆ ತೈರಂದ ತೀರಂದ ಆಚ್ಕತೆ, ಎಷ್ಟು ಜನ ಈಜುಬಲ್ಲವರು ಇದ್ದಾರೆ, ಯಾವನೊಬ್ಬನು ಹೋಗ್ಬಿಟ್ಟು ಈಜ್ಕೊಂಡು ಹೋಗಿ ಎತ್ಕೊಂಬಾರ ಅಂತ ಹೇಳಿಬಿಟ್ಟು ನೀನು ಇಳಿಬೇಕು ಈ ಕೆಲಸಕ್ಕೆ, ಈ ಸಣ್ಣ ಕೆಲಸ ನೀವು ಇಳಿಬೇಕೆ, ನೀವೇ ನೇರ ಇಳಿಬೇಕೆ. ಹೇ ನನ್ನ ಮಗ ಕಾಣೋ, ನಿಮ್ಮ ಮಗ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಅದು ಕೋಟಿ ಕೋಟ ಅನ್ನೋ ಪ್ರೀತಿ ಭಗವಂತನಿಗೆ ತನ್ನ ಭಕ್ತರಲ್ಲಿದೆ. ಅಂದರೆ ಯಾವಾಗ ತಾನೇ ಹಿಡಿದು ಬರಬೇಕು, ಯಾವಾಗ ತನ್ನ ಮಂತ್ರಿಗಳನ್ನು ಕಳಿಸ್ಬೇಕು, ಯಾವ ವಿಶ್ವಸ್ತೆಯನ್ನು ಕಳಿಸ್ಬೇಕು, ಯಾವ ಸಣ್ಣ ದೇವತೆಯನ್ನು ಕಳಿಸ್ಬೇಕು ಅನ್ನೋ ಸ್ವಾತಂತ್ರ್ಯ ಅವನ ಸರಿಯಿದ್ದು, ಇತರ ದೇವತೆಯನ್ನು ಕಳಿಸ್ ಇತರ ದೇವತೆಯನ್ನು ಕಳಿಸ್ತಾನೆ, ತಾನೇ ಹಿಡಿದು ಬರಬೇಕು ಅನ್ನೋ ಸನ್ನಿವೇಶದಲ್ಲಿ ತಾನೇ ಬರ್ತಾನೆ. ಅವನು ಬರಬೇಕು ಬರಬಾರ್ದು ನೀನು ಯಾರು, ಈಶ್ವರ ಅಲ್ವೇನವನು ಅಂತ ಹೇಳಿದ ಅಂತ ಕಥೆಯನ್ನು ಜ್ಞಾಪಿಸ್ಕೋಯ್. ಭಗವಂತನ ಕರುಣೆ ಅದ್ಭುತವಾದದ್ದು. ಈ ಇಂತಹ ನಮ್ಮಂತಹ ಗಜರಾಜರನ್ನ ಆ ಗಜೇಂದ್ರವಾದ ಅಷ್ಟಪಾಶಗಳಿಂದಲೂ ಕೂಡ ಬಿಡುಗಡೆ ಮಾಡಿ ಪರಮಸ್ನಾನ ಮಾಡಿದ ವೈಭವವನ್ನು ಕೊಡಲಿ ಎಂಬ ಸ್ಮರಣೆ ಜೊತೆಯಲ್ಲಿ 8 ಗಂಟೆಗೆ ಸರಿಯಾಗಿದೆ ಈ ಪಾಠವನ್ನು ಗಜೇಂದ್ರವರ ಪಾದಾರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾರಾಯಣ ನಾರಾಯಣ ನಾರಾಯಣ. ಮತ್ತೊಂದು ವಿಷಯ, ನಿನ್ನೆ ಶ್ರೀ ಸ್ವಾಮಿಗಳ ಅಪ್ಪಣೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸತ್ಯಾಗಲ ಅಂತ ಒಂದು ಕ್ಷೇತ್ರ ಇದೆ, ಇದನ್ನು ಸ್ವಲ್ಪ ಕಾವೇರಿ ತೀರದಲ್ಲಿ, ಅಲ್ಲಿ ವರದಾಯ ಸ್ವಾಮಿಯ ಸಾನ್ನಿಧ್ಯ, ಆಚಾರ್ಯ ವೆಂಕಟನಾಥರು ಆ ಕ್ಷೇತ್ರಕ್ಕೆ ದಯಮಾಡಿಸಿ ಆ ಮ್ಲೇಚ್ಛರ ಉಪದ್ರವದಿಂದ ತಮಿಳುನಾಡು ಬಿಟ್ಟು ಈ ದೇಶಕ್ಕೆ ಬಂದಾಗ ಅಲ್ಲಿ ಇಳಿದ್ರು ಆ ಜಾಗದಲ್ಲಿ, ಆ ಸತ್ಯಾಗಲದಲ್ಲಿ ಅಲ್ಲಿದ್ದು ತಮ್ಮ ಶಿಷ್ಯರಿಗೆ ಕಾವೇರಿ ಸ್ನಾನ ಮಾಡಿ ಆ ಒಂದು ಅಶ್ವತ್ಥಕ್ಷರದ ತೀರದಲ್ಲಿ ಕುಳಿತುಕೊಂಡು ನಿಂತು ಜಪ ಧ್ಯಾನ ಎಲ್ಲ ಮಾಡ್ತಾ ಇದ್ದರು. ಅಲ್ಲಿ ವರರಾಜನ ತಮ್ಮ ಕೈಯಿಂದ ತಾವು ಪೂಜೆ ಮಾಡ್ತಾ ಇದ್ದರು. ಅಂತ ಹೇಳಿದ್ಬಿಡುವ ಒಂದು ಪವಿತ್ರವಾದ ಕ್ಷೇತ್ರ ಇದೆ, ಬಹಳ ಚೆನ್ನಾಗಿದೆ ಜಾಗವು ಕಾವೇರಿ ತೀರ. ಇತ್ತೀಚೆಗೆ ಅಭಿನವರಂಗನಾಥ ಬಂಬದ್ದಾರ ಸ್ವಾಮಿಗಳು ಅವರು ಶ್ರೀ ಪರಂಪರೆಯವರು ಅವರು ಯಾವ ಅಶ್ವತ್ಥ ತೀರದಲ್ಲಿ ಒಂದು ಶಿಲೆ ಮೇಲೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದರೋ ಆ ಶಿಲೆ ಅಪವಿತ್ರವಾದ ಅದಂತ ಒಂದು ದೇವಸ್ಥಾನ ಒಳಗೆ ಇಟ್ಟು ಪ್ರತಿಷ್ಠೆ ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಭಕ್ತರ ಒಂದು ಆಶಯದಿಂದ ಕೆಲವು ಸಜ್ಜನರು ಶ್ರೀ ಸ್ವಾಮಿಗಳನ್ನು ಮುಂದಿಟ್ಟುಕೊಂಡು ಆ ಜಾಗದಲ್ಲಿ ಆ ದೇವಾಲಯವನ್ನು ಪುನರುದ್ಧಾರ ಜೀರ್ಣೋದ್ಧಾರ ಮಾಡೋದಕ್ಕೆ ಬಹಳ ಕೆಲಸ ಮೆಚ್ಚುಗೆ ಕೆಲಸ ಮಾಡಿದ್ದಾರೆ. ಮತ್ತು ದೇವರ ದರ್ಶನಕ್ಕೆ ಯಾರು ಬರ್ತಾರೆಯೋ ಪ್ರತಿ ವರ್ಷವೂ ಒಂದು ದಿವಸ ಆದ ಉತ್ಸವಕ್ಕೆ ಬಂದಾಗ ಅದು ಈ ತುಲಾ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದಾಗ ಎಲ್ಲರೂ ಕೂಡ ಭೋಜನಕ್ಕೆ ಭಿಕ್ಷೆಗೆ ಭೋಜನಕ್ಕೆ ಎರಡಕ್ಕೂ ಏರ್ಪಾಡು ಮಾಡಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಫಂಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗಳು ಉದಾರವಾದ ಮನಸ್ಸಿನಿಂದ ಅದಕ್ಕೆ ಯಾರು ಕೊಡಬೇಕು ಅನ್ನೋ ಕಾಣಿಕೆ ಇದ್ರೆ ಸಂತೋಷವಾಗದ ಪುಷ್ಕಳವಾಗಿ ಉದಾರವಾಗಿ ದೇವರ ಕೆಲಸಕ್ಕೆ ಅಂತ ಮಾಡಿದ್ರೆ ಅದನ್ನು ಆ ಫಂಡಿಗೆ ಕೊಡ್ತಾರೆ. ಆ ಪದಾರ್ಥವನ್ನು ಸ್ವಾಮಿಗಳಿಗೆ ಸ್ಥಾಪನೆ ಮಾಡೋದು ನಾಳೆ ದಿವಸ ಪ್ರಯತ್ನ ಮಾಡ್ತಿದ್ದಾರೆ. ಬೆಳಗ್ಗೆ ಹೊರಟು ಸಂಜೆ ಪ್ರವಚನದ ವೇಳೆ ನಾವೆಲ್ಲ ಹಿಂದೆ ಬಂದ್ಬಿಡ್ತೀವಿ. ಬೆಳಗ್ಗೆ ಹೋಗಿ ನೀವು ಕೊಡೋದು ಸತ್ಕಾಲ ನಿಮ್ಮ ಹತ್ರ ಇದ್ರೆ ಇವಲೇ ಸಮರ್ಪಣೆ ಮಾಡಿ, ಇಲ್ದ್ರೆ ಹೋದರೆ ಸಂಗ್ರಹ ಮಾಡಿ ಸ್ವಾಮಿಗಳಿಗೆ ಕೇಳಿ ಊರಲ್ಲಿ ಇದ್ದಾರೆ ಅವ್ರು ಹೇಳ್ತಾರೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಒಂದು ಸಂಗ್ರಹ ಮಾಡಿ ಅದನ್ನು ಅವ್ರಿಗೆ ಕಳಿಸ್ಕೊಡಿ, ಇನ್ವಿಟೇಷನನ್ನು ಇಲ್ಲಿ ಘೋಷಣೆ ಮಾಡ್ಬೋದಾಯಿತು ಅಂತ ಮಾಡಿದೀವಪ್ಪ. ಕೃಷ್ಣಾರ್ಪಣಮಸ್ತು.